ಆತ್ಮೀಯ ರೇಡಿಯೋ ಮಾನ್ಸ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ಆತ್ಮೀಯ ರೇಡಿಯೋ ಮಾನಸ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಗ್ರಂಥಪಾಲಕರು, ಉಪಗ್ರಂಥಪಾಲಕರು ಮತ್ತು ಈಗ ಮುಖ್ಯ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಸರಸ್ವತಿ ಮೇಡಮ್ ಅವರು. ಅವರ ಒಂದು ವಿಶೇಷ ಏನಂದ್ರೆ, ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ಗ್ರಂಥಪಾಲಕಿಯಾಗಿ ಈಗ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅಡಿಯಲ್ಲಿ 11 ಜನ ಸಂಶೋಧನಾ ವಿದ್ಯಾರ್ಥಿಗಳು ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿಯನ್ನು ಹೊಂದಿದ್ದಾರೆ. ಗ್ರಂಥಪಾಲಕರಾದ ಮೇಲೆ ಡಾ ಸರಸ್ವತಿ ಅವರು ವೃತ್ತಿಪರ ಸಿಬ್ಬಂದಿಗಳಿಗೆ ಮತ್ತು ನುರಿತ ಪ್ರಾಧ್ಯಾಪಕರುಗಳಿಂದ ಡಿಜಿಟಲ್ ಲೈಬ್ರರಿ ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ಕೊಡಿಸಿದ್ದಾರೆ. ಅದಲ್ಲದೆ ಪಿ ಸರಸ್ವತಿ ಅವರು, ಡಾ ಪಿ ಸರಸ್ವತಿ ಅವರು ಮೈಸೂರಿನ ಪ್ರತಿಷ್ಠಿತ ಸಂಘ MYLISA ಇಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗಳಿಗೆ ಅನುಕೂಲ ಆಗೋ ಹಾಗೆ ಹಲವಾರು ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ್ದಾರೆ. ಸುಮಾರು 50-60 ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ತಮ್ಮ ಲೇಖನಗಳನ್ನು ಮಂಡಿಸಿದ್ದು, 2015 ಜಪಾನ್ನಲ್ಲಿ ನಡೆದಂತಹ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಕೂಡ ಒಂದು ಲೇಖನವನ್ನು ಪ್ರಸ್ತುತಪಡಿಸಿರೋದು ಹೆಮ್ಮೆಯ ಸಂಗತಿ. ವಿಶ್ವವಿದ್ಯಾನಿಲಯದ UGC ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ನಲ್ಲಿ ನಡೆಸಿದ ಸಹಾಯಕ ಪ್ರಾಧ್ಯಾಪಕರಿಗೆ ಟ್ರೈನಿಂಗ್ ಪ್ರೋಗ್ರಾಂನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರವಚನ ನೀಡಿದ್ದಾರೆ. ಇನ್ನು COVID-19 ಈ ಸಮಯದಲ್ಲಿ ಮೈಸೂರಿನ ವಿಶ್ವವಿದ್ಯಾನಿಲಯದ ಓದುಗರಿಗೆ ಅಗತ್ಯವಿರುವಂತಹ ಮಾಹಿತಿ ಸಂಪನ್ಮೂಲಗಳನ್ನು ಕ್ಯಾಂಪಸ್ ಅಂಡ್ ಆಫ್ ಕ್ಯಾಂಪಸ್ ಮುಖಾಂತರ ಒದಗಿಸಿದರು. ಇಂತಹ ಒಬ್ಬ ಅತ್ಯುನ್ನತ ಸಂಪನ್ಮೂಲ ವ್ಯಕ್ತಿಯನ್ನ ಇವತ್ತು ನಾವು ಸಂದರ್ಶನ ಮಾಡ್ತಾ ಇದ್ದೇವೆ. ಬನ್ನಿ, ಪುಸ್ತಕ ಅಂದ್ರೆ ಏನು, ಗ್ರಂಥಾಲಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕೇಳೋಣ. ಮೇಡಮ್ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ. ನಮಸ್ತೆ.
ಪುಸ್ತಕ ಅನ್ನೋದು ಒಂದು ವಿಶ್ವವಿದ್ಯಾನಿಲಯ ಇದ್ದ ಹಾಗೆ, ಅದು ಗೊತ್ತಿರೋ ವಿಚಾರ. ಪುಸ್ತಕಗಳ ಇದ್ರೆ ಗ್ರಂಥಾಲಯ ಇರೋ ಹಾಗೆ. ಮೇಡಮ್, ನಿಮ್ಮ ಅಭಿಪ್ರಾಯದಲ್ಲಿ ಗ್ರಂಥಾಲಯ ಎಷ್ಟು ಮಹತ್ವದ್ದು, ಏನು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್?
ಗ್ರಂಥಾಲಯದ್ದು ಮಹತ್ವ ಹೇಳಬೇಕಂದ್ರೆ ಫಸ್ಟು ವಿಶ್ವವಿದ್ಯಾನಿಲಯ ವಿದ್ಯಾಸಂಸ್ಥೆ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ನಾನು ಮುಂದುವರಿಸ್ತೇನೆ. ಸಿ ಎನಿ ಫಸ್ಟ್ ಐ ವುಡ್ ಲೈಕ್ ಟು ಸೇ ಫ್ಯೂ ವರ್ಡ್ಸ್ ಆನ್ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ. ಬಿಫೋರ್ ದಟ್, ಎನಿ ಯೂನಿವರ್ಸಿಟಿ ವುಡ್ ಬಿ ಜಡ್ಜ್, ಯಾವುದೇ ವಿಶ್ವವಿದ್ಯಾನಿಲಯ ಅದು ಜಡ್ಜ್ ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಅಥವಾ ರಿಸರ್ಚ್ ಡೆವಲಪ್ಮೆಂಟ್ ಬಗ್ಗೆ ಜಡ್ಜ್ ಮಾಡಬೇಕಂದ್ರೆ ಅಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಲೈಬ್ರರಿ ತುಂಬಾ ಇಂಪಾರ್ಟೆಂಟ್ ಇದೆ. ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ವೆದರ್ ಸ್ಕೂಲ್, ಕಾಲೇಜ್ ಅಥವಾ ರಿಸರ್ಚ್ ಸೆಂಟರ್, ಅದು ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇರೋಂಗೇನೆ ಸೈಮಲ್ಟೇನಿಯಸ್ಲಿ ಲೈಬ್ರರಿ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇರುತ್ತೆ. ಇವು ಲೈಬ್ರರಿ ಈಸ್ ಎ ಪೈವೋಟಲ್. ಇಟ್ ಆಫರ್ ಸ್ಪೇಸ್ ಟು ಲರ್ನ್, ಪ್ರೊವೈಡ್ ಎವ್ರಿಬಡಿ ನೋಸ್ ದಟ್ ಲೈಬ್ರರಿ ಈಸ್ ಎ ಪೈವೋಟಲ್ ಅಂಡ್ ಇಟ್ ಆಫರ್ ಸ್ಪೇಸ್ ಟು ಲರ್ನ್ ಅಂಡ್ ಇಟ್ಸ್ ಎ ಎಕ್ಸಲೆಂಟ್ ಎನ್ವೈರನ್ಮೆಂಟ್ ಫಾರ್ ರಿಸರ್ಚ್. ಪರಿಸರನ ಅಷ್ಟು ಮಹತ್ವವಾಗಿರುತ್ತೆ ರಿಸರ್ಚ್ ಮಾಡಕ್ಕೆ, ವಿದ್ಯಾ ಅಭ್ಯಾಸಕ್ಕೆ ಮತ್ತೆ ಸಂಶೋಧನಕ್ಕೆ. ಇಟ್ ಎಂಡೋರ್ಸಸ್ ಡಿಸೈರಬಲ್ ಸ್ಟಡಿ ಹ್ಯಾಬಿಟ್ಸ್ ಇನ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗೆ ಸ್ಟಡಿ ಹ್ಯಾಬಿಟ್ಸ್, ರೀಡಿಂಗ್ ಹ್ಯಾಬಿಟ್ಸ್ನ ಇನ್ಕಲ್ಕೇಟ್ ಮಾಡುತ್ತೆ ಲೈಬ್ರರಿ. ಸೊ ಇಟ್ ಈಸ್ ಟ್ರೂಲಿ ಅನ್ ಇಂಟಿಗ್ರಲ್ ಪಾರ್ಟ್ ಟು ದಿ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್. ಟೀಚಿಂಗ್ಗೆ ಮತ್ತೆ ಲರ್ನಿಂಗ್ಗೆ ಇಟ್ಸ್ ಎ ಇಂಟಿಗ್ರಲ್ ಪಾರ್ಟ್. ಅದು ಲೈಬ್ರರಿ ಎಷ್ಟು ಮಹತ್ವ ಅನ್ನೋದನ್ನ ಇದರಲ್ಲಿ ನಾವು ತಿಳ್ಕೋಬಹುದು ಈ ಮಾತುಗಳಲ್ಲಿ. ಇಟ್ ಸ್ಟಿಮ್ಯುಲೇಟ್ಸ್ ಇಂಟ್ರೆಸ್ಟ್ ಇನ್ ಸಬ್ಜೆಕ್ಟ್ಸ್ ಅಂಡ್ ವೈಡನ್ಸ್ ದಿ ಆರಿಸನ್. ಲೈಬ್ರರಿ ಎಷ್ಟು ಫಿಸಿಕಲ್ ಲೈಬ್ರರಿ ಆಗಿರ್ಬೋದು ಇವತ್ತು, ಅಥವಾ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು. ಇವತ್ತಿಗೆ ಡಿಜಿಟಲ್ ಲೈಬ್ರರಿ ಹೇಳ್ತೀವಿ, ಬಟ್ ನಮ್ಮ ವಿಶ್ವವಿದ್ಯಾನಿಲಯ ಬಂದು ಮೋರ್ ದ್ಯಾನ್ 100 ಇಯರ್ಸ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಅದೇ ಇತಿಹಾಸನ ನಮ್ಮ ವಿಶ್ವವಿದ್ಯಾನಿಲಯ ಗ್ರಂಥಾಲಯನೂ ಕೂಡ ಹಮ್ಮಿಕೊಂಡಿದೆ. ಓಕೆ. ಸೊ ಲೈಬ್ರರಿ ಪ್ರಮೋಟ್ಸ್ ಕ್ಯೂರಿಯಾಸಿಟಿ, ಇನ್ನೋವೇಷನ್, ಕ್ರಿಟಿಕಲ್ ಥಿಂಕಿಂಗ್ ಅಮಂಗ್ ರೀಡರ್ಸ್. ಈಗ ನಾವು ಕ್ರಿಟಿಕಲ್ ಆಗಿ ಥಿಂಕ್ ಮಾಡಬೇಕಂದ್ರೆ ಮತ್ತೆ ಕ್ಯೂರಿಯಾಸಿಟಿ ಎಲ್ಲ ಪ್ರೊವೈಡ್ ಮಾಡೋದು ಲೈಬ್ರರಿನೇ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವೆದರ್ ಇಟ್ ಈಸ್ ಎ ಡಿಜಿಟಲ್ ಲೈಬ್ರರಿ ಆರ್ ಫಿಸಿಕಲ್ ಲೈಬ್ರರಿ, ಆ ಕಾನ್ಸೆಪ್ಟ್ ಅಲ್ಲೇ ಮಾತಾಡ್ತಾ ಇದ್ದೀನಿ. ಮುಂದೆ ನೀವು ಕೇಳೋ ಪ್ರಶ್ನೆಗೆ ಡಿಜಿಟಲ್ ಲೈಬ್ರರಿ ಏನು, ಫಿಸಿಕಲ್ ಲೈಬ್ರರಿ ಏನು ಅಂತ ಕೇಳಿದ್ರೆ ಅದನ್ನು ನಾನು ಕೇಳ್ತೀನಿ. ಈ ಕಾನ್ಸೆಪ್ಟ್ ಅಲ್ಲಿ ಅವತ್ತಿಗೆನೆ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ್ರು, ಲೈಬ್ರರಿ ಈಸ್ ದಿ ಆರ್ಟ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಅಂತ. ಈ ಕಾನ್ಸೆಪ್ಟ್ ಅಲ್ಲೇ ಅವ್ರು ಹೇಳಿದ್ರು. ಅವರು ಒಬ್ರು ಟೀಚರ್, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಈಸ್ ಎ ಟೀಚರ್ ಅಂಡ್ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈ ದೆನ್ ಇಟ್ ಸೆಲ್ಫ್ ಹಿ ಹ್ಯಾಸ್ ಟೋಲ್ಡ್ ದಟ್ ಲೈಬ್ರರಿ ಈಸ್ ದಿ ಆರ್ಟ್ ಆಫ್ ಎನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮ ಲೈಬ್ರರಿ, ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು, ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಕೂಡ ನಾನು ಹೇಳ್ದಂಗೆ ಮೋರ್ ದ್ಯಾನ್ 100 ಇಯರ್ಸ್ ಅದು ಹಮ್ಮಿಕೊಂಡಿದೆ. ಅಲ್ಲಿರೋ ರಿಸೋರ್ಸಸ್ಗಳೆಲ್ಲ ಭಾರಿ ಒಳ್ಳೆ ಇತಿಹಾಸ ಇದೆ. ಇನಿಷಿಯಲ್ಲಿ ಅದು ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದ್ರೆ ಓಆರ್ಐ ಲೈಬ್ರರಿ, ಈಗ ಓಆರ್ಐ ಅಂತ ಇದೆಯಲ್ಲ, ಅಲ್ಲಿ 2000 ರಿಸೋರ್ಸಸ್ ಅಲ್ಲಿ ಅದು ಮಹಾರಾಜ ಕ್ಯಾಂಪಸ್ ಅಲ್ಲಿ ಇನಿಷಿಯಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದ್ದು. ಲೇಟರ್ ಆನ್ 1916 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಲೇಟರ್ ಆನ್ 1965 ನಮ್ಮ ಮಾನಸ ಗಂಗೋತ್ರಿ ಕ್ಯಾಂಪಸ್ಗೆ ಅದು ಶಿಫ್ಟ್ ಆಯಿತು. ಅವತ್ತು ಕೂಡ ದಿ ದೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಧಾಕೃಷ್ಣನ್ ಬಂದು ಇಲ್ಲಿ ಫೌಂಡೇಶನ್ ಸ್ಟೋನ್ ಲೇ ಮಾಡಿ ಅದು ಎಸ್ಟಾಬ್ಲಿಷ್ ಮಾಡಿದ್ದು. ಇವತ್ತು ಮಾನಸ ಗಂಗೋತ್ರಿ ಮೇನ್ ಲೈಬ್ರರಿ, ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಅಂತ ಹೇಳ್ತಾರೆ. ಹೀಗಾಗಿ ಇಷ್ಟೊಂದು ಸ್ವಲ್ಪ ವಿಷಯದಲ್ಲಿ ನಾನು ಲೈಬ್ರರಿದು ಮಹತ್ವ ಏನು ಅಂತ ಹೇಳಿದ್ದೀನಿ. ಇನ್ನೂ ಇದೆ, ನಾವು ಹೇಳಕ್ಕೆ ಸಮಯ ಅಭಾವದಿಂದ ಇಷ್ಟು ಮಾತಾಡಿದ್ದೀನಿ.
ಹೌದು ಮೇಡಮ್, ಏಕೆಂದ್ರೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಲೈಬ್ರರಿ ಬಗ್ಗೆ ಬಹಳ ತುಂಬಾ ದೊಡ್ಡ ಲೈಬ್ರರಿ ಅನ್ನೋ ಒಂದು ಖ್ಯಾತಿ ಕೂಡ ಅದಕ್ಕೆ ಇದೆ. ಸುಮಾರು ಅಲ್ಲಿ ಎಷ್ಟು ವಿಭಾಗ ಇದೆ ಮೇಡಮ್, ಎಷ್ಟು ಪುಸ್ತಕಗಳ ಒಂದು ಸಂಗ್ರಹ ಇದೆ?
ಇವತ್ತು ಪ್ರಿಂಟ್ ರಿಸೋರ್ಸಸ್ ಅಂತ ತಗೊಂಡಾಗ 5.5 ಲಕ್ಷಕ್ಕಿಂತ ಹೆಚ್ಚಿದೆ. 5.5 ಲಕ್ಷಕ್ಕಿಂತ ಪ್ರಿಂಟ್ ರಿಸೋರ್ಸ್ ಇದೆ. ಅದರಲ್ಲಿ ಈ ರಿಸೋರ್ಸ್ ಅಂದಾಗ ಈ ರಿಸೋರ್ಸಸ್ ಅಲ್ಲಿ ಈ ಬುಕ್ಸ್ ಇದೆ, ಈ ಜರ್ನಲ್ಸ್ ಇದೆ, ಈ ಡೇಟಾಬೇಸಸ್ ಇದೆ. ಸೊ ಅದು ಈ ಜರ್ನಲ್ಸ್ ಅಂದ್ರೆ 7026 ಈ ಜರ್ನಲ್ಸ್ ಇದೆ. ಈ ಬುಕ್ಸ್ ಅಂದ್ರೆ ನಿಯರ್ಲಿ 30,000 ಈ ಬುಕ್ಸ್ ಇದೆ. ಡೇಟಾಬೇಸಸ್ಗಳು 7-8 ಇದೆ ಮೇಡಮ್. ಇಟ್ಸ್ ವೆರಿ ರಿಸರ್ಚ್ ಓರಿಯೆಂಟೆಡ್, ಸ್ಕಾಲರ್ಲಿ ಆರ್ಟಿಕಲ್ಸ್ ಅದೆಲ್ಲ, ಸ್ಕಾಲರ್ಲಿ ರಿಸೋರ್ಸಸ್ ಅಂತ ಹೇಳ್ತಾರೆ.
ಈಗ ನೀವು ಹೇಳ್ತಾ ಇದ್ರಿ ಗ್ರಂಥಾಲಯದ ಬಗ್ಗೆ ಹೇಳ್ಬೇಕಾದ್ರೆ ಫಿಸಿಕಲ್ ಲೈಬ್ರರಿ ಮತ್ತೆ ಡಿಜಿಟಲ್ ಲೈಬ್ರರಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ.
ಈಗ ನಾವು ಲೈಬ್ರರಿ ಅಂದಾಗ ಓದುಗರು.
ಹೌದು,
ಈಗ ಓದುಗರು ಅಂದಾಗ ನಾವು ಇವತ್ತು 21st century ಲೈಬ್ರರಿಲಿ ಲೈಬ್ರರಿಯನ್ಗೆ ಗ್ರಂಥಪಾಲಕರಿಗೆ ಒಂದು ಚಾಲೆಂಜ್ ಏನು ಅಂದ್ರೆ, ನಾವು ಓದುಗರಿಗೆ ಯಾವ ತರ ನಾವು ಇನ್ಫಾರ್ಮೇಶನ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಅಂತ. ಈಗ ನಮ್ಮಲ್ಲಿ ನಾನು 22 ಸರ್ವಿಸ್ ಅಲ್ಲಿ ನನ್ನ ಅನುಭವದಲ್ಲಿ, ಇವತ್ತು ನಾನು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆಗಿ ನನ್ನ ಅನುಭವದಲ್ಲಿ ನಾನು ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ನಾನು ಎರಡೂ ನೋಡಿದ್ದೀನಿ, ಟ್ರೆಡಿಷನಲ್ ಲೈಬ್ರರಿ ಸರ್ವಿಸಸ್ ನೋಡಿದ್ದೀನಿ, ಇವತ್ತು ಡಿಜಿಟಲ್ ಲೈಬ್ರರಿ ಸರ್ವಿಸಸ್ ಕೂಡ ನಾನು ನೋಡ್ತಾ ಇದ್ದೀನಿ ಅಂಡ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾನು ತ್ರೀ ಟೈಪ್ಸ್ ಆಫ್ ಯೂಸರ್ಸ್ ಲೈಬ್ರರಿಗೆ ಬರ್ತಾರೆ. ನಂಬರ್ 1 ನನಗೆ ಡಿಜಿಟಲ್ ಕಂಟೆಂಟ್ಸ್ ಬೇಡ, ಡಿಜಿಟಲ್ ಮೀಡಿಯಾನೇ ಬೇಡ, ನನಗೆ ಪ್ರಿಂಟ್ ರಿಸೋರ್ಸಸ್ ಬೇಕು, ನನಗೆ ಇದೇ ಬೇಕು ಅಂತ ಬರ್ತಾರೆ. ಸೊ ಅವರು ಕೂಡ ನಾವು ಅವ್ರ ನೀಡಿನ ನಾವು ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಸರ್ವಿಸ್ ಕೊಡಬೇಕಾಗುತ್ತೆ. ಸೊ ರೈಟ್ ಪರ್ಸನ್ಗೆ ರೈಟ್ ಇನ್ಫಾರ್ಮೇಶನ್ ಅಟ್ ರೈಟ್ ಟೈಮ್ ಕೊಡಬೇಕಾಗುತ್ತೆ. ಅದು ಟ್ರೆಡಿಷನಲ್ ರಿಸೋರ್ಸಸ್ ಯೂಸರ್ಸ್, ಅದು ಗ್ರಾಜ್ಯುಯಲ್ ಆಗಿ ಕಡಿಮೆ ಆಗ್ತಾ ಇದೆ ನನ್ನ ಪ್ರಕಾರ, ಬಟ್ ಅದು ಎಕ್ಸ್ಟಿಂಟ್ ಅಂತೂ ಆಗಲ್ಲ, ಅದು ಅಳಿಸೋಗಲ್ಲ ಅದು. ಯಾಕಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ಇನ್ನೂ ಇರುತ್ತೆ ಎಷ್ಟೋ ವರ್ಷ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಎರಡನೇವ್ರು ಏನಂದ್ರೆ, ಆಸ್ ಅಂಡ್ ವೆನ್ ನನಗೆ ಡಿಜಿಟಲ್ ಬೇಕಾದಾಗ ಡಿಜಿಟಲ್ ಬೇಕು, ಪ್ರಿಂಟ್ ರಿಸೋರ್ಸಸ್ ಬೇಕಾದಾಗ ಪ್ರಿಂಟ್ ರಿಸೋರ್ಸಸ್ ಬೇಕು, ಅವ್ರು ಏನ್ ಕೇಳ್ತಾರೆ ಅದನ್ನ ಪ್ರೊವೈಡ್ ಮಾಡೋಕ್ಕೆ ನಾವು ಅಷ್ಟೇ ಅಪ್ಡೇಟ್ ಆಗಿರ್ಬೇಕು, ಅಪ್ಗ್ರೇಡ್ ಆಗಿರ್ಬೇಕು, ಟೆಕ್ನಾಲಜಿ ಸ್ಯಾವಿ ಆಗಿರ್ಬೇಕು, ನಾವು ಟೆಕ್ನಾಲಜಿ ತಿಳ್ಕೊಂಡಿರ್ಬೇಕು. ಜೊತೆಗೆ ಪ್ರಿಂಟ್ ರಿಸೋರ್ಸಸ್ ಕೂಡ ನಾವು ಹೆಂಗ್ ಪ್ರೊವೈಡ್ ಮಾಡಬಹುದು ಇನ್ ಟೈಮ್ ರೈಟ್ ಪರ್ಸನ್ಗೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಮೂರನೇದು ಡಿಜಿಟಲಿ ಬಾರ್ನ್ ಅಂತಾರೆ, ದೇ ವಾಂಟ್ ಡಿಜಿಟಲ್ ಕಂಟೆಂಟ್ಸ್ ಓನ್ಲಿ. ಸೊ ಈ ತರ ಮೂರ್ ತರ ತ್ರೀ ಟೈಪ್ಸ್ ಆಫ್ ಯೂಸರ್ಸ್ಗೆ ನಾವು ಅವ್ರ ಇನ್ಫಾರ್ಮೇಶನ್ ನೀಡಿ ಇನ್ಫಾರ್ಮೇಶನ್ ನ ರೈಟ್ ಪರ್ಸನ್ಗೆ ಅಟ್ ರೈಟ್ ಟೈಮ್ ರೈಟ್ ರಿಸೋರ್ಸಸ್ ನ ಪ್ರೊವೈಡ್ ಮಾಡೋದು ಗ್ರಂಥಾಲಯ ಗ್ರಂಥಪಾಲಕರಿಗೆ ಒಂದು ಚಾಲೆಂಜ್. ಅದು ನಮ್ಮ ಲೈಬ್ರರಿ ಅಂತೂ ಖಂಡಿತವಾಗ್ಲೂ ನಮ್ಮಲ್ಲಿ ಲಾಟ್ ಆಫ್ ಹ್ಯೂಜ್ ಲಾರ್ಜ್ ಸ್ಕೇಲ್ ಟ್ರೆಡಿಷನಲ್ ರಿಸೋರ್ಸಸ್ ಕೂಡ ಇದೆ, ಗ್ರೋಯಿಂಗ್ ನಂಬರ್ ಆಫ್ ಎಲೆಕ್ಟ್ರಾನಿಕ್ ರಿಸೋರ್ಸ್ ಕೂಡ ಇದೆ. ಹಾಗಾಗಿ ಎರಡೂ ತರಾನು ನಾವು ಹೈಬ್ರಿಡ್ ಲೈಬ್ರರಿ ಅಂತಾರೆ ಲೈಬ್ರರಿಗೆ, ನಮ್ಮ ಮೈಸೂರು ಯೂನಿವರ್ಸಿಟಿ ಲೈಬ್ರರಿನ ಹೈಬ್ರಿಡ್ ಲೈಬ್ರರಿ ಅಂತ ಹೇಳಬೇಕು. ನಮಗೆ ಬರೋರು ಹೈಬ್ರಿಡ್ ಯೂಸರ್ಸ್, ಮತ್ತೆ ನಾವು ಮಾಹಿತಿ ವಿತರಣೆ ಮಾಡ್ತಾ ಇರೋದು ಸವಲತ್ತು ಮತ್ತೆ ಫೆಸಿಲಿಟೀಸ್ ಮತ್ತೆ ರಿಸೋರ್ಸಸ್ ಕೂಡ ಇಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಹೈಬ್ರಿಡ್.
ಹಾಗಾದ್ರೆ ಈಗ ಹೊಸ ಹೊಸ ಟೆಕ್ನಾಲಜಿ ಏನ್ ಬರುತ್ತೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಾಗೆ, ಅದನ್ನ ನೀವು ಅಡಾಪ್ಟ್ ಮಾಡ್ಕೊಳ್ತಿದ್ದೀರಾ ಆಗಾಗ ಕಾಲಕಾಲಕ್ಕೆ ತಕ್ಕ ಹಾಗೆ?
ಹೌದು, ಮಾಡ್ಕೋಬೇಕು, ಮಾಡ್ತಾ ಇದೀವಿ. ಅದನ್ನ ನಾವು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ನಾನು ಕೆಲವು ಫೀಡ್ಬ್ಯಾಕ್ ತಗೊಂಡು ಅದ್ರ ಮೇಲೆ ಆರ್ಟಿಕಲ್ ಕೂಡ ಪಬ್ಲಿಕೇಶನ್ ಮಾಡ್ತಾ ಇದೀನಿ.
ಓಕೆ,
ನಮ್ಮ ಓದುಗರ ಹತ್ರ ನಾನು ಫೀಡ್ಬ್ಯಾಕ್ ತಗೋತೀನಿ, ಸರ್ವೆ ಮಾಡ್ತೀನಿ, ಈ ಬುಕ್ಸ್ ಅಲ್ಲಿ ನಿಮ್ಗೆ ಈ ರಿಸೋರ್ಸಸ್ ಅಲ್ಲಿ ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ನಾವು ಕೊಡ್ತಾ ಇರೋ ಸೇವೆಯಿಂದ, ಮಾಹಿತಿ ಸೇವೆಯಿಂದ. ಮತ್ತೆ ಪ್ರಿಂಟ್ ಬುಕ್ಸ್ ಎರಡು ನಾನು ನನ್ನ ಸಬಾರ್ಡಿನೇಟ್ಸ್ ಇದಾರಲ್ಲ, ಅಂದ್ರೆ ಹೇಳಿದ್ರೆ ಅಸಿಸ್ಟೆಂಟ್ ಲೈಬ್ರರಿಯನ್ಸ್, ಲೈಬ್ರರಿ ಅಸಿಸ್ಟೆಂಟ್ಸ್, ಅವರ ಒಂದು ಕೋಆಪರೇಷನ್ ಕೋಆರ್ಡಿನೇಷನ್ ಇಂದ ಲೈಬ್ರರಿಲಿ ನಾನು ಕಾಲಘಟ್ಟಕ್ಕೆ ಆವಾಗ ಅವಾಗ ಸರ್ವೆ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಟರಿನ ನಾನು ಆರ್ಟಿಕಲ್ ಮುಖಾಂತರ ಸರ್ವೆ ಮಾಡಿ ನಾನು ಪಬ್ಲಿಕೇಶನ್ ಮಾಡ್ತಾ ಇದ್ದೀನಿ.
ಈಗ ನಿಮ್ಮಲ್ಲಿ ಮೇಡಮ್ ವಿದ್ಯಾರ್ಥಿಗಳು ಬರೋದು ಸಾಮಾನ್ಯ, ಈಗ ಜನಸಾಮಾನ್ಯರು ಬಂದು ಓದಬೇಕು ಅಂತ ಇರ್ತಾರೆ, ಅಂಥವರಿಗೆ ಹೇಗೆ ನಿಮ್ಮಲ್ಲಿ ಫೆಸಿಲಿಟಿ ಇದೆಯಾ, ಅವರಿಗೆ ಪ್ರವೇಶಕ್ಕೆ ಅನುಮತಿ ಇದೆಯಾ?
ಖಂಡಿತ ಇದೆ ನಮ್ಮಲ್ಲಿ. ಆಕ್ಚುಲಿ ಇದನ್ನ ಹೇಳಬೇಕಂದ್ರೆ ಇಟ್ ಈಸ್ ಫಾರ್ ಓನ್ಲಿ ಪಿಜಿ ಸ್ಟೂಡೆಂಟ್ಸ್, ಪಿಜಿ ಲೈಬ್ರರಿ ಅಂತ ಇರೋದು, ಪೋಸ್ಟ್ ಗ್ರಾಜ್ಯುಯೇಷನ್ ಲೈಬ್ರರಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ. ಬಟ್ ವಿಸಿಟರ್ಸ್ಗೆ ನಾವು ಕೊಡಬಾರ್ದು ಅಂತ ಇಲ್ಲ, ಬಟ್ ನಾವು ಅಧಿಕೃತವಾಗಿ ಅಫಿಷಿಯಲಿ ವಿ ಆರ್ ನಾಟ್ ಪ್ರೊವೈಡಿಂಗ್ ಎನಿ ಮೆಂಬರ್ಶಿಪ್, ಮೆಂಬರ್ಶಿಪ್ ತಗೊಂಡು ಕೊಡ್ತಾ ಇಲ್ಲ. ಅವ್ರಿಗೆ ಒಂದು ರಿಕ್ವೆಸ್ಟೇಷನ್ ಲೆಟರ್ ತಗೊಂಡು ಇಷ್ಟು ನಿಮಿಷ ಸ್ಟಿಪ್ಯುಲೇಟೆಡ್ ಟೈಮ್ಗೆ, ಒಂದು ವಾರಕ್ಕೆ 15 ದಿವಸಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 1 ಮಂತ್ ಅವರು ಬಂದು ಯೂಸ್ ಮಾಡಿ ಅವ್ರದ್ದು ಸಜೆಷನ್ಸ್ನ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ, ಫೀಡ್ಬ್ಯಾಕ್ ಕೊಟ್ಟೋಗ್ತಾರೆ.
ಈಗ ಮೊದಲನೇದಾಗಿ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಗ್ರಂಥಾಲಯದ ಬಗ್ಗೆ ಅರಿವಿರೋದಿಲ್ಲ. ಈಗ ಅವರು ಮೆಂಬರ್ಶಿಪ್ ಮಾಡಿಕೊಂಡು ಗ್ರಂಥಾಲಯಕ್ಕೆ ಒಳ ಪ್ರವೇಶ ಮಾಡ್ತಾರೆ, ನೀವು ಮೊದಲೇ ಹೇಳಿದ್ರೆ ಅದು ತುಂಬಾ ದೊಡ್ಡದಾದ ಗ್ರಂಥಾಲಯ. ಸೊ ಈಗ ಅವರಿಗೆ ನೀವು ಹೇಗೆ ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಅವರಿಗೆ ಸಂಬಂಧಿದಂತಹ ಸಬ್ಜೆಕ್ಟ್ ಬಗ್ಗೆ ವಿಷಯ ತಿಳಿಸೋದಾಗ್ಲಿ ಹೇಗೆ ಯಾವ ತರ ಅರೇಂಜ್ಮೆಂಟ್ ಮಾಡಿದೀರಾ?
ನಾವು ಫ್ರೆಷರ್ಸ್ ಬರ್ತಾರಲ್ಲ, ಈಗ ಫಸ್ಟ್ ಇಯರ್ ಪಬ್ಲಿಕ್ ಇದು ಅಡ್ಮಿಷನ್ಸ್ ಬರ್ತಾರಲ್ಲ, ಅವ್ರಿಗೆ ಫ್ರೆಷರ್ಸ್ಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇರ್ತೀವಿ, ಅದನ್ನ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಇಲ್ಲ ಯೂಸರ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಇಲ್ಲ ಯೂಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಹೆಚ್ಓಡಿಗೆ ನಾವು ಟೈಮ್ ಅಲಾಟ್ ಮಾಡ್ತೀವಿ, ಟೈಮ್ ಮತ್ತು ಡೇಟ್ ಅಲಾಟ್ ಮಾಡ್ತೀವಿ. ಆ ಟೈಮ್ಗೆ ಆ ಡೇಟ್ಗೆ ಆ ಸಬ್ಜೆಕ್ಟ್ ರೆಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಬರ್ತಾರೆ, ಬಂದು ನಮ್ಮಲ್ಲಿ 1 ಅವರ್ 2 ಅವರ್ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೀವಿ. ನಮ್ಮಲ್ಲಿ ಈ ರಿಸೋರ್ಸ್ ಪೋರ್ಟಲಲ್ಲಿ ಯಾವುದು ನಿಮಗೆ ಈ ರಿಸೋರ್ಸಸ್ ಯಾವ್ಯಾವ, ಈ ಜರ್ನಲ್ಸ್ ಆಗಲಿ, ಈ ಬುಕ್ಸ್ ಆಗಲಿ, ಓಪನ್ ಆಕ್ಸೆಸ್ ಆಗಲಿ, ಸಬ್ಸ್ಕ್ರೈಬ್ಡ್ ಕಂಟೆಂಟ್ಸ್ ಆಗಲಿ, ಅದ್ರ ಬಗ್ಗೆ ನಾವು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡ್ತೀವಿ PPT ಪ್ರೆಸೆಂಟೇಷನಲ್ಲಿ. ಮತ್ತೆ ಪ್ರಿಂಟ್ ರಿಸೋರ್ಸಸ್ ನೋಡಬೇಕಂದ್ರೆ ಲೈಬ್ರರಿ ಟೂರ್ ಕರ್ಕೊಂಡು ಹೋಗ್ತೀವಿ.
ಓಕೆ ಓಕೆ, ಅದೇ ಲೈಬ್ರರಿ ಟೂರ್ ಅಂದ್ರೆ ಯಾವ ತರ ಮೇಡಮ್?
ಎಲ್ಲ ವಿಭಾಗಗಳಿಗೂ ಕರ್ಕೊಂಡೋಗಿ ಅಲ್ಲಿರೋ ಅಲ್ಲಿ ವಿಭಾಗದ ಮುಖ್ಯಸ್ಥರು ಅಂದ್ರೆ ಹೆಡ್ ಆಫ್ ದಿ ಸೆಕ್ಷನ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರು ಹೇಳ್ಕೊಂತಾರೆ. ಈಗ ಎಕ್ಸಾಂಪಲ್ ಅಕ್ವಿಸಿಷನ್ ಸೆಕ್ಷನ್, ಅಕ್ವಿಸಿಷನ್ ಪುಸ್ತಕ ಸಂಗ್ರಹ ವಿಭಾಗ, ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೇನ್ ಮೇಡಮ್ ಅವ್ರದ್ದೇನ್ ರೋಲ್ ಇದೆ, ಸ್ಟೂಡೆಂಟ್ಸ್ ಯಾಕೆ ಅದನ್ನ ತೋರಿಸ್ತಾ ಇದ್ದೀರಾ, ಇದು ನಿಮ್ಮ ವೃತ್ತಿಪರ ಕಾರ್ಯಕ್ರಮ ಇದಕ್ಕ ಅಂತ ಹೇಳ್ದಾಗ ಅಂದ್ರೆ ನಾವು ಅವ್ರಿಗೆ ಹೇಳ್ತೀವಿ ನಿಮ್ಗೆ ಪುಸ್ತಕ ಏನಾದ್ರು ಇಂಥ ಪುಸ್ತಕ ನಮ್ಮ ಲೈಬ್ರರಿಲಿ ಸಿಕ್ಕಿಲ್ಲ ಅಂತಂದ್ರೆ ನೀವು HOD ಮುಖಾಂತರ ಅದನ್ನ ರೆಕಮೆಂಡ್ ಮಾಡಿಸಿ ತಗೊಂಬಂದು ಅಕ್ವಿಸಿಷನ್ ಸೆಕ್ಷನ್ ಹೆಡ್ ಕೊಟ್ರೆ ಅವರು ಅದನ್ನ ನನ್ನ ಗ್ರಂಥಪಾಲಕರ ಹತ್ರ ಡಿಸ್ಕಸ್ ಮಾಡಿ ಅದನ್ನ ಪ್ರೊಕ್ಯೂರ್ ಮಾಡ್ತಾರೆ. ನೆಕ್ಸ್ಟ್ ಟೆಕ್ನಿಕಲ್ ಸೆಕ್ಷನ್, ಪುಸ್ತಕ ಲೈಬ್ರರಿಗೆ ಬಂದ ಮೇಲೆ ಸ್ಟ್ಯಾಕ್ ಅಲ್ಲಿ ಶೆಲ್ಫ್ ಅಲ್ಲಿ ಸಿಗ್ತಾ ಇಲ್ಲ, ಕಾರಣಾಂತರವಾಗಿರ್ಬೋದು, ಯಾಕಂದ್ರೆ ತುಂಬಾ ಇರ್ಬೋದು, ಈಗ ಅವ್ರಿಗೆ ಅರ್ಜೆಂಟ್ ಆ ಪುಸ್ತಕ ಬೇಕ್ಬಹುದು. ಟೆಕ್ನಿಕಲ್ ಸೆಕ್ಷನ್ ಹೋಗಿ ಟೆಕ್ನಿಕಲ್ ಸೆಕ್ಷನ್ ಹೆಡ್ ಹತ್ರ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಒಂದು ಪರ್ಟಿಕ್ಯುಲರ್ ಬುಕ್ ಒಂದೋ ಎರಡೋ ತೆಗೆದು ಬೇಗ ಪ್ರೋಸೆಸ್ ಮಾಡಿ ಅದನ್ನ ನಾವು ಶೆಲ್ಫ್ಗೆ ಹಾಕ್ತೀವಿ, ಸೊ ದಟ್ ಅವ್ರು ಬಾರೋ ಮಾಡಿಕೊಂಡು ಮನೆಯಲ್ಲಿ ಓದ್ಬೋದು. ಹಾಗೆ ಎಲ್ಲಾ ವಿಭಾಗಗಳನ್ನು ನಮ್ಮಲ್ಲಿ ಈಗ ಯಾವ್ದಿದೆ ಅಂದ್ರೆ ರಿಜಿಸ್ಟ್ರೇಷನ್ ವಿಭಾಗ ಇದೆ, ದಟ್ ಈಸ್ ಸರ್ಕ್ಯುಲೇಷನ್ ವಿಭಾಗ, ಅವ್ರು ಬಂದು ರಿಜಿಸ್ಟರ್ ಆಗೋದು ಯಾವ ತರ ರಿಜಿಸ್ಟರ್ ಆಗಬೇಕು ಅನ್ನೋದೊಂದು. ಆಮೇಲೆ ಸ್ಟ್ಯಾಕ್ ಏರಿಯಾ ಇದೆ, ಮೇಂಟೆನೆನ್ಸ್, 4 ಸ್ಟ್ಯಾಕ್ಸ್ ಇದೆ ನಮ್ಮಲ್ಲಿ, 4 ಸ್ಟ್ಯಾಕ್ ಇದೆ, ಹ್ಯೂಜ್, ತುಂಬಾ ದೊಡ್ಡ ಸ್ಟ್ಯಾಕ್ ಅಲ್ಲಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಸಿಕ್ಕುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿ, ಥರ್ಡ್ ಫ್ಲೋರ್ ಅಲ್ಲಿ, ಫೋರ್ತ್ ಫ್ಲೋರ್ ಅಲ್ಲಿ ಏನಿ ಸಿಕ್ಕಿದೆ. ಆಮೇಲೆ ಇದು ನಿಯತಕಾಲಿಕೆ ವಿಭಾಗ, ಪಿರಿಯಾಡಿಕಲ್ ಸೆಕ್ಷನ್, ಪರಮಾರ್ಶನ ವಿಭಾಗ, ರೆಫರೆನ್ಸ್ ಅಂಡ್ ಡಾಕ್ಯುಮೆಂಟೇಷನ್ ಸೆಕ್ಷನ್, ಅಲ್ಲಿ ಡಿಜಿಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಸೆಂಟರ್ ಕೂಡ ಇದೆ ಇಂಟರ್ನೆಟ್ ಸರ್ಫಿಂಗ್ಗೆ. ಆಮೇಲೆ CIRC ಅಂತ ಸ್ಪೆಷಲ್ ಸೆಂಟರ್ ಮೇಡಮ್, CIRC ಕೆರಿಯರ್ ಇನ್ಫಾರ್ಮೇಶನ್ ರಿಸೋರ್ಸ್ ಸೆಂಟರ್ ಅಂತ ಅಂದ್ಬಿಟ್ಟು. ಇವರು ಒನ್ಸ್ ದೇ ಫಿನಿಶ್ ದೇರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಅವರು ಆ ಸೆಕ್ಷನ್ ಉಪಯೋಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಫೇಸ್ ಮಾಡಬಹುದು. ಅದರಲ್ಲಿ ಅವರು ನಮ್ಮ ಮಾಹಿತಿನ, ನಮ್ಮ ರಿಸೋರ್ಸಸ್ನ ಬಳಸ್ಕೊಂಡು ಎಷ್ಟೊಂದು ಜನ ಪ್ಲೇಸ್ಮೆಂಟ್ ಆಗಿರೋರು ನನಗೆ ಎಂಡಾರ್ಸ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ, ಈ ನಮ್ಮ ಲೈಬ್ರರಿನ ಉಪಯೋಗಿಸಿ, ಈ ಸೆಕ್ಷನ್ ನ ಉಪಯೋಗಿಸಿ, ನಿಮ್ಮ ಸ್ಟಾಫ್ ಎಲ್ಲರದು ಕೋಪರೇಷನ್ ಇಂದ, ಗೈಡೆನ್ಸ್ ಇಂದ ನಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಬಿಟ್ಟು ನಮ್ಗೆ ಒಂದು ಎಂಡಾರ್ಸ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಹಾಗೆ LRC ಅಂತ ಒಂದಿದೆ, ಲರ್ನಿಂಗ್ ರಿಸೋರ್ಸ್ ಸೆಂಟರ್ ಅಂತ ಅಂದ್ಬಿಟ್ಟು.
ಓಕೆ,
ಅದು ವಿಜುವಲಿ ಚಾಲೆಂಜ್ಡ್ ಗೆ ಮೇಡಮ್, ವಿಜುವಲಿ ಚಾಲೆಂಜ್, ಲರ್ನಿಂಗ್ ರಿಸೋರ್ಸ್ ಸೆಂಟರ್ ಫಾರ್ ವಿಜುವಲಿ ಚಾಲೆಂಜ್, ವಿಜುವಲಿ ಇಂಪೇರ್ಡ್ ಅಂತ, ಅದು ಸ್ಪೆಷಲ್ ಸೆಂಟರ್. ಅಲ್ಲಿ ಹುಡುಗರು ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ, ನಮ್ಮ PG ಲೈಬ್ರರಿ ಅವರು, ನಮ್ಮ PG ಯೂನಿವರ್ಸಿಟಿ ಅವರೇ ಆಗಿರ್ಬೇಕು ಅಂತಲ್ಲ, ಕಾಲೇಜು ಬೇರೆ ಹಾಸನಿಂದ, ಮಂಡ್ಯದಿಂದ, ಚಾಮರಾಜನಗರಿಂದ ಎಲ್ಲಿಂದಾನು ಬರ್ತಾರೆ. ಬಂದು ಅವ್ರಿಗೆ ಫ್ರೀ ರಿಜಿಸ್ಟ್ರೇಷನ್, ಏನು ಆ ಥರ ಏನು ಲಿಮಿಟೇಷನ್ಸ್ ಇಲ್ಲ, ಬಂದು ಯೂಸ್ ಮಾಡ್ತಾರೆ. ದಿನಕ್ಕೆ ಒಂದು 10-12 ಜನ ಮ್ಯಾಕ್ಸಿಮಮ್, ಅಂದರೆ 15 ಜನ ಬಂದು ಹೋಗ್ತಾರೆ.
ಅವ್ರಿಗೆ ಹೇಗೆ ಹೇಳ್ಕೊಡ್ತೀರಾ ಯೂಸ್ ಮಾಡೋದು ಹೇಗೆ ಏನು, ಅದಕ್ಕೇನಾದರೂ ಇದೆಯಾ?
ಹೌದು, ಈಗ LRC ಲರ್ನಿಂಗ್ ರಿಸೋರ್ಸ್ ಸೆಂಟರ್ ಫಾರ್ ವಿಜುವಲಿ ಚಾಲೆಂಜ್ ವಿಜುವಲಿ ಇಂಪೇರ್ಡ್ ಅಂದರೆ, ಅಲ್ಲಿ ಲಾರ್ಜ್ ಸ್ಕೇಲಲ್ಲಿ ಅಸಿಸ್ಟಿವ್ ಟೆಕ್ನಾಲಜೀಸ್ ಇದೆ.
ಓಕೆ,
ಪುಸ್ತಕ ಓದಬೇಕಂದ್ರೆ ಅಲ್ಲಿ ಒಂದು ಇಕ್ವಿಪ್ಮೆಂಟ್ ಇದೆ, ಪುಸ್ತಕ ತಾನಾಗ್ ತಾನು ಓದುತ್ತೆ, ಪೇಜ್ ಮಾತ್ರ ನಾವು ಟರ್ನ್ ಮಾಡಬೇಕು. ಸೊ ಕೇಳಿಸ್ಕೊಂತಾರೆ, ಓದಕ್ ಆಗದೆ ಇರೋ ದೃಷ್ಟಿ ಏನಾದ್ರು ಕೇಳಿಸ್ಕೊಂತಾರೆ, ಅದನ್ನ ಕಂಪ್ಯೂಟರ್ ಸೇವ್ ಮಾಡಿರ್ತಾರೆ. ಇವತ್ತು 10 ಪೇಜ್ ನಾವು ಸ್ಕ್ಯಾನ್ ಮಾಡಿದ್ರೆ, ಅದು ಓದಿದ್ರೆ ಇನ್ನು 15 ಪೇಜ್, ಇನ್ನೂ 5 ಪೇಜ್ ಓದ್ಬೇಕಂದ್ರೆ ನಾಳೆ ಬಂದು ಓದ್ತೀನಿ ಅಂದ್ರೆ ಸ್ಕ್ಯಾನ್ ಮಾಡಿ ನಾಳೆ ಬಂದು ಓದ್ಬೋದು. ಸೊ ಆ ತರ ಅಸಿಸ್ಟಿವ್ ಟೆಕ್ನಾಲಜಿ ಇದೆ. ಮತ್ತೆ ಇಮೇಲ್ ಮಾಡಬೇಕು ಅಂತಂದ್ರೆ ಜಾಸ್ ಟಾಕಿಂಗ್ ಸಾಫ್ಟ್ವೇರ್ ಇದೆ, ಅದು ಹೇಳುತ್ತೆ ಕೀಬೋರ್ಡ್ ಅಲ್ಲಿ ನೀವ್ ಏನ್ ಪ್ರೆಸ್ ಮಾಡಿದ್ರಿ, ಯಾವ ಲೆಟರ್ ಪ್ರೆಸ್ ಮಾಡಿದ್ರಿ ಅಂತ ಹೇಳುತ್ತೆ. ಸೊ ಈ ತರ ಲಾರ್ಜ್ ಸ್ಕೇಲ್ ಅಸಿಸ್ಟಿವ್ ಟೆಕ್ನಾಲಜೀಸ್ ಇದೆ. ಆಮೇಲೆ ಕ್ಲಾಸ್ ಅಲ್ಲಿ ಲೆಸನ್ಸ್ ಗಳನ್ನ ರೆಕಾರ್ಡ್ ಮಾಡ್ಕೊಬಹುದು, MP3 ಅಂತ ಇದೆ, ಅದನ್ನ ನಾವು ಕಿಂಡಲ್ ಕೊಡ್ತೀವಲ್ಲ ಆ ತರ ಅದನ್ನ ಕೊಡ್ತೀವಿ ರಿಸರ್ಚ್ ಸ್ಕಾಲರ್ಸ್ ಗೆ, ಅವ್ರು ಇಟ್ಕೊಂತಾರೆ ಕ್ಲಾಸ್ ಲೆಸನ್ಸ್ ನ ರೆಕಾರ್ಡ್ ಮಾಡ್ಕೊಂತಾರೆ, ಮನೆಗೆ ಹೋಗಿ ಕೇಳ್ಕೊಂತಾರೆ. ಸೊ ಆ ತರ ಎನಾರ್ಮಸ್ ಅಸಿಸ್ಟಿವ್ ಟೆಕ್ನಾಲಜೀಸ್ ಇದೆ, ಅದು ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಬ್ರು ಟ್ರೈನಿಂಗ್ ಸ್ಟಾಫ್ ಕೂಡ ಇದೆ, ಟ್ರೈನ್ಡ್ ಸ್ಟಾಫ್ ಇದ್ದಾರೆ.
ಓಕೆ ಮೇಡಮ್, ಇದು ದೃಷ್ಟಿಹೀನರಿಗಾಯ್ತು. ಈಗ ವಿಕಲಚೇತನರು ಬರ್ತಾರೆ, ನಡೆಯಕ್ಕಾಗಲ್ಲ ಅಥವಾ ಮತ್ತೇನೋ, ಅವ್ರಿಗೆ ಲೈಬ್ರರಿ ಪುಸ್ತಕಗಳನ್ನ ಹುಡುಕಬೇಕಾಗ್ಲಿ ಮಾಡೋದು, ಅವ್ರಿಗೆ ಯಾವ ರೀತಿ ನಿಮ್ಮಲ್ಲಿ ಅಸಿಸ್ಟ್ ಮಾಡ್ತೀರಾ?
ಸ್ಟಾಫ್ ಇದ್ದಾರೆ ಮೇಡಮ್, ಸ್ಟಾಫ್ ಇದ್ದಾರೆ, ಅವ್ರು ಬರ್ಕೊಡ್ತಾರೆ. ಇವ್ರ ಪರ್ಟಿಕ್ಯುಲರ್ ಸ್ಟಾಕ್ ಹೋಗಿ ಅವ್ರ ಬರೀ ಈ ಬುಕ್ ಬೇಕು ಅಂತ ಹೇಳಿದ್ರೆ ಸಾಕು, ನಮ್ಗೆ ಒಪ್ಯಾಕ್ ಅಂತ ಇದೆ, ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್ ಅಂತ, ಅದು ನಾವು ಆನ್ಲೈನ್ ಅಲ್ಲೇ ನಮ್ಮ ಲೈಬ್ರರಿಲಿ ಯಾವ ಪುಸ್ತಕ ಇದೆ ಅದ್ರದ್ದು ಬಿಬ್ಲೋಗ್ರಫಿಕಲ್ ಡೀಟೇಲ್ಸ್ ಕೊಡುತ್ತೆ. ಅವ್ರು ಜಸ್ಟ್ ಕೀವರ್ಡ್ ಹಾಕಿದ್ರೆ ಸಾಕು, ಈಗ ಎಕನಾಮಿಕ್ ಟ್ರಿಕ್ಸ್ ಅದ್ರ ಮೇಲೆ ಪುಸ್ತಕ ಬೇಕು ನನಗೆ ಅಂತ ಹೇಳಿದ್ರೆ, ಅಥವಾ ಪ್ಲಾಂಟ್ ಪೆಥಾಲಜಿ ಅದ್ರ ಮೇಲೆ ಪುಸ್ತಕ ಬೇಕಂದ್ರೆ ಆನ್ಲೈನ್ ಅಲ್ಲಿ ನಾವು ಸರ್ಫ್ ಮಾಡಿದ್ರೆ ಎಷ್ಟು ಪುಸ್ತಕ ನಮ್ಮ ಲೈಬ್ರರಿಲಿ ಇದೆ, ಈ ಆಥರ್ ಈ ಇಯರ್ ಪಬ್ಲಿಕೇಶನ್ಸ್ ಪಬ್ಲಿಕೇಶನ್ ಆಗಿರುವಂತ ಪುಸ್ತಕಗಳು ಎಷ್ಟಿದೆ ಅಂತ ಒಂದು ಲಿಸ್ಟ್ ಕೊಟ್ರೆ ಅದು ನನಗೆ ಬೇಕು ಅಂತ ಇವ್ರು ನಮ್ಗೆ ಬರ್ಕೊಟ್ರೆ ನಮ್ಮ ಸ್ಟಾಫ್ ಹೋಗಿ ಅವ್ರಿಗೆ ಶೆಲ್ಫ್ ಇಂದಾನೆ ತೆಗೆದುಕೊಡ್ತಾರೆ.
ಈ ಒಪೆಕ್ ಅಂದ್ರಲ್ಲ, ಅದನ್ನ ನಾವು ಬೇರೆ ಇದ್ರಲ್ಲೂ ನೋಡ್ಕೋಬಹುದಾ?
ಎನಿ ಕಾರ್ನರ್, ಎಲ್ಲಿ ಈ ವರ್ಲ್ಡ್ ಅಲ್ಲಿ ಯಾವ ಕಾರ್ನರ್ ಅಲ್ಲಾದ್ರೂ ಕುತ್ಕೊಂಡು ಅದನ್ನ ನೋಡಬಹುದು. ಅದು ಈ ಸಪೋರ್ಟ್ ಮಾಡೋದು ಒಂದು ಸಾಫ್ಟ್ವೇರ್ ರಿಮೋಟ್ ಲಾಗ್ ಅಂತ, ರಿಮೋಟ್ ಆಕ್ಸೆಸ್, ಎಲ್ಲಿ ಆಫ್ ಕ್ಯಾಂಪಸ್ ಆಕ್ಸೆಸ್, ಆನ್ ಕ್ಯಾಂಪಸ್ ಆಕ್ಸೆಸ್ ಅಂತ ಇದೆ. ಮನೇಲಿ ಕುತ್ಕೊಂಡು ಕೂಡ ಅವ್ರು ನೋಡಬಹುದು ನಮ್ಮ ಲೈಬ್ರರಿಲಿ ಯಾವ್ಯಾವ ಪುಸ್ತಕಗಳಿದೆ, ಯಾರು ಆತರು, ಯಾವ ಇಯರ್ ಪಬ್ಲಿಕೇಶನ್ ಅಂತ ಅಂದ್ಬಿಟ್ಟು ನೋಡಬಹುದು.
ಮೇಡಮ್, ನೀವು ಈಗ ಹೇಳಿದಾಗ ನಂಗೊಂದು ಜ್ಞಾಪಕ ಬಂತು. ಕೆಲವು ಈ ಫಾರಿನ್ ಲೈಬ್ರರಿಯಲ್ಲಿ ಏನ್ ಮಾಡಿದ್ದಾರೆ, ಈ ಹಳೆಯ ಲೇಖಕರು ಇರ್ತಾರಲ್ಲ ತುಂಬಾ ಹಳಬರು, ಅವರ ಹಳೆಯ ಪುಸ್ತಕಗಳನ್ನ ಇ ಬುಕ್ಸ್ ಆಗಿ ಮಾಡಿಕೊಂಡು ಅಲ್ಲಿ ಒಂದು ಅವರು ಪರ್ಮಿಷನ್ಸ್ ಅನ್ನ ಇದ್ ಮಾಡ್ತಾರೆ. ನಿಮ್ಮಲ್ಲಿ ಆ ಥರದ ಏನಾದ್ರು ಪ್ರೋಗ್ರಾಮ್ ಇದೆಯಾ? ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಪುಸ್ತಕಗಳು ಸಿಗೋದಿಲ್ಲ, ನಮ್ಮ ಹಳೆಯ ಕನ್ನಡ ಲೇಖಕರ ಪುಸ್ತಕಗಳಾಗ್ಲಿ ಅಥವಾ ಬೇರೆ ಸಬ್ಜೆಕ್ಟ್ ಪುಸ್ತಕಗಳು, ಅಂತಹ ಪುಸ್ತಕಗಳನ್ನೇನಾದ್ರೂ ಈ ರೀತಿ ಡಿಜಿಟಲೈಸ್ ಮಾಡಿ ಅದು ನಮಗೆ ಬೇಕು ಅಂದಾಗ ಆಕ್ಸೆಸ್ ಮಾಡ್ಕೊಳ್ಳುವಂತಹದ್ದು ಎಲ್ಲೇ ಇದ್ರು ಕೂಡ, ಮೈಸೂರು ಅಂತಾನೆ ಅಲ್ಲ ಬೇರೆ ಎಲ್ಲೇ ಇದ್ರು ತಗೋಬಹುದಾ? ಅದಕ್ಕೆ ನಾನು ಫೀಸ್ ಅಂತ ಮಾಡ್ಕೊಂಡಿದ್ದೀರಾ ಏನು ಎತ್ತ ಅಂತ?
ಇನ್ನು ಡಿಜಿಟಲ್ ಲೈಬ್ರರಿ ಬೇರೆ ಮೇಡಮ್, ಮತ್ತೆ ಈ ಆನ್ಲೈನ್ ಆಕ್ಸೆಸ್ ಬೇರೆ. ಆನ್ಲೈನ್ ಆಕ್ಸೆಸ್ ಅಂದ್ರೆ ನಮ್ಮ ಒಪ್ಯಾಕ್, ಒಪ್ಯಾಕ್ ಅಂತಂದ್ರೆ ನಮ್ಮಲ್ಲಿ ಇರುವಂತದ್ದು ಬಿಬ್ಲೋಗ್ರಫಿಕಲ್ ಡೀಟೇಲ್ಸ್ ನಿಮ್ಗೆ ಕೊಟ್ಟು ನಿಮ್ಗೆ ಯಾವ್ದು ಬೇಕೋ ಅದು ಕೇಳಿದ್ರೆ ನಾವು ಪ್ರಿಂಟ್ ಬುಕ್ಸ್ ನ ತಗೊಂಬಂದು ಕೊಡೋದು. ಈಗ ನೀವ್ ಹೇಳೋದ್ ಪ್ರಕಾರ ಡಿಜಿಟಲ್ ಲೈಬ್ರರಿ, ಪುಸ್ತಕನೇ ನಿಮ್ಗೆ ಡಿಜಿಟೈಸ್ ಮಾಡಿ ಅದನ್ನ ನಮ್ಗೆ ಸಾಫ್ಟ್ ಕಾಪಿ ಪ್ರೊವೈಡ್ ಮಾಡ್ತೀರಾ ಅಂತ ಆಕ್ಸೆಸ್ ಮಾಡಕ್ಕೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದೀರಾ. ಇನ್ನು ಆ ತರ ಯಾವ್ದು ಆಗಿಲ್ಲ ಮೇಡಮ್, ಅದನ್ನ ಮಾಡಬೇಕು ಅನ್ಕೊಂಡಿದೀವಿ, ಅದನ್ನ ಮಾತಾಡಿದೀವಿ, ಅದು ಮುಂದಕ್ಕೆ ಮಾಡ್ತೀವಿ.
ಓಕೆ ಓಕೆ. ಯಾಕೆ ಅಂತಂದ್ರೆ ಅದು ನಮ್ಮ ವಿಶ್ವವಿದ್ಯಾನಿಲಯದಲ್ಲ ಅದು ಒಂದು
ಡಿಜಿಟಲ್
ಒಂಥರ ಗರಿಮೆ ಇರುತ್ತೆ ಅಂತ ಹೇಳಿ. ಮೇಡಮ್, ಈಗ ಬರುವಂತಹ ವಿದ್ಯಾರ್ಥಿಗಳು ಬೇರೆ ಬೇರೆಯ ರೀತಿಯಲ್ಲಿ ಬರ್ತಾರೆ. ಕೆಲವರು ತುಂಬಾ ರೂರಲ್ ಏರಿಯಾದಿಂದ ಬರ್ತಾರೆ, ಕೆಲವರು ತುಂಬಾ ಬುದ್ಧಿವಂತರು ಗೊತ್ತಿರೋರಂತ ಬರ್ತಾರೆ. ಈಗ ನನಗೆ ಏನು ಗೊತ್ತಿಲ್ಲ, ನಾನು ಎಂಟ್ರಿ ಆಗಿದ್ದೀನಿ, ನಾನು ಯಾವುದೋ ಒಂದು ಹೋಗ್ಬೇಕು ನೋಡ್ಬೇಕು, ಆದ್ರೆ ಪುಸ್ತಕ ಸಿಗ್ತಾ ಇಲ್ಲ ನನಗೆ. ಅದಿದೆ ನಿಮ್ಮ ಇದ್ರಲ್ಲಿ ತೋರಿಸ್ತಿದೆ ಕ್ಯಾಟಲಾಗ್, ಬಟ್ ಬುಕ್ ಸಿಗ್ತಾ ಇಲ್ಲ. ಈಗ ಅಂತಹ ಸಮಸ್ಯೆಗಳು ಉದ್ಭವ ಆಗೋದು ಸರ್ವೇ ಸಾಮಾನ್ಯ, ಅಂತದಕ್ಕೆ ಏನ್ ಮಾಡ್ತೀರಾ?
ಇದುವರೆಗೂ ಏನಂದ್ರೆ ನಾವು ಒಂದು ಪುಸ್ತಕ ತಗೊಳ್ಳಲ್ಲ ಮೇಡಮ್, ಅಟ್ಲೀಸ್ಟ್ ಒಂದು 5 copies ಆದ್ರೂ ಇರುತ್ತೆ. ಈ ತರ ಒಂದು ಸಂದರ್ಭ ಬಂದಿರೋದು ತುಂಬಾ ಕಡಿಮೆ. ಹಾಗಾಗಿ ಏನಾದ್ರೂ ಬಂದಿದ್ರೆ, ಈಗ ನಾನು ಉಪ್ಯಾಕ್ ಅಲ್ಲಿ ನೋಡಿದೆ ನಿಮ್ ಲೈಬ್ರರಿಲಿ ಇದೆ ಅಂತಿದೆ, ಬಟ್ ನನಗೆ ಶೆಲ್ಫ್ ಅಲ್ಲಿ ಸಿಗ್ತಾ ಇಲ್ಲ ಅಂತ. ಆವಾಗ ಅದನ್ನ ಟ್ರೇಸ್ ಮಾಡಿದಾಗ ಬಾರೋ ಮಾಡಿರ್ತಾರೆ. ಯಾವಾಗ ರಿಟರ್ನ್ ಮಾಡ್ತಾರೆ ಅನ್ನೋದು ನಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ. ನಾವು ಅವ್ರಿಗೆ ಹೇಳ್ತೀವಿ, ಅದು ಬಂದ ಕೂಡಲೇ ನಾವು ಅವ್ರಿಗೆ ಅಲರ್ಟ್ ಮಾಡಿ ನಾವು ಕರೆದು ಕೊಡ್ತೀವಿ. ಬಟ್ ಇಂಥ ಸಂಭವಗಳು ತುಂಬಾ ಕಡಿಮೆ, ಯಾಕಂದ್ರೆ ಎಲ್ಲಾನು 3 to 5 copies ಆದ್ರೂ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಬುಕ್ಸ್ಗಳು ಅಷ್ಟು ಮಾತ್ರ ಇದೆ.
ಈಗ ನಾನು ಮೆಂಬರ್ ಆಗಿಲ್ಲ ಗ್ರಂಥಾಲಯಕ್ಕೆ, ಮೆಂಬರ್ ಆಗಿಲ್ಲ, ಆದ್ರೆ ನನಗೆ ಒಂದು ಪುಸ್ತಕ ನಿಮ್ಮಲ್ಲಿ ದೊರೆತಿದೆ, ಅದು ನನಗೆ ಬೇಕು. ನೀವು ನನಗೆ ಬಾರೋ ಮಾಡೋದಕ್ಕೆ ಕೊಡೋದಿಲ್ಲ, ಆದ್ರೆ ಅದ್ರ ತುಂಬಾ ಇಂಪಾರ್ಟೆಂಟ್ ಇದೆ, ವಿಷಯ ಬೇಕು, ಅದಕ್ಕೆ ಏನ್ ಮಾಡೋದು, ಯಾವ ರೀತಿ ನಾವು ನಿಮ್ಮಿಂದ ಬಾರೋ ಮಾಡೋದಕ್ಕೆ ಸಾಧ್ಯ?
ಈಗ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಎಲ್ಲರಿಗೂ ಒಂದೇ, ಅದು ಫಾಲೋ ಮಾಡಲೇಬೇಕು, ವೈಲೇಟ್ ಮಾಡಕ್ ಆಗಲ್ಲ. ಅದು ರೂಲ್ಸ್ ರೆಗ್ಯುಲೇಷನ್ಸ್ ನಾನು ಮಾಡಿರೋದಲ್ಲ, ವಿಶ್ವವಿದ್ಯಾನಿಲಯದಿಂದ ಮಾಡಿರೋದು, ಅದನ್ನ ಫಾಲೋ ಮಾಡಲೇಬೇಕು. ನೀವು ಮೆಂಬರ್ ಆಗಿಲ್ಲ ಅಂದ್ರೆ ಮೆಂಬರ್ ಆಗ್ಬೇಕು, ವಿತ್ ಇನ್ ಎ ಸ್ಪ್ಯಾನ್ ಆಫ್ 1 hour ನಾವು ಮಾಡ್ಕೊಡ್ತೀವಿ ಮೆಂಬರ್ಶಿಪ್, ನೋ ಪ್ರಾಬ್ಲಮ್. 1 hour ಇಸ್ ಟೂ ಮಚ್, 1-10 minutes ಅಷ್ಟೇ. ಇವತ್ತು ಟೆಕ್ನಾಲಜಿ ಹಂಗಿದೆ, ನಿಮ್ ಫೋಟೋ ತಗೊಂತೀವಿ, ನಿಮ್ ಪ್ರೊಫೈಲ್ ಡೇಟಾ ಬೇಸ್ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಇಶ್ಯೂ ಮಾಡ್ತೀವಿ. ಇನ್ನೊಂದೆರಡನೇದು ಅಂತಂದ್ರೆ ಅದ್ರಲ್ಲೂ ಏನಾದ್ರು ತಡವಾದ್ರೆ ನೀವು ಕೂತ್ಕೊಂಡು ರೆಫರೆನ್ಸ್ ಮಾಡ್ಕೋಬಹುದು, ಜೆರಾಕ್ಸ್ ಫೆಸಿಲಿಟಿ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಫೋಟೋ ಕಾಪಿ ತಗೋಬಹುದು. ಇದು ಈಗೆಲ್ಲ ಮೊಬೈಲ್ ಅಲ್ಲಿ ಪಿಕ್ಸ್ ತಗೊಂತಾರೆ, ತಗೋಬಹುದು.
ಮ್ಯಾಮ್, ಈಗ ನಿಮ್ಮಲ್ಲಿ ಯಾವ ರೀತಿಯ ಸರ್ವಿಸಸ್ ಬಗ್ಗೆ ನಮ್ಗೆ ಹೇಳ್ತಾ ಬರ್ತಾ ಇದ್ರಿ? ಈಗ PhD ಸೆಕ್ಷನ್ ಬಂದಂದ್ರೆ ಅಲ್ಲಿ ತುಂಬಾ ರೆಫರೆನ್ಸ್ ಬುಕ್ಸ್ ಗಳು ಬೇಕಾಗ್ತದೆ, ಕೆಲವೊಂದು ನೀವು ರೆಫರೆನ್ಸ್ ಗೆ ಅಂತಾನೆ ಇಟ್ಟಿರ್ತೀರಾ. ಈಗ ನೆಕ್ಸ್ಟ್ PhD ಸಬ್ಮಿಟ್ ಮಾಡೋರು ಕೂಡ ಪ್ಲ್ಯಾಗರಿಸಮ್ ಇದಕ್ಕೆ ಅಂತ ಸಬ್ಮಿಟ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದಷ್ಟು ವಿಷಯಗಳು ಹೇಳಿ ಮೇಡಮ್.
ಈಗ ನಮ್ಮಲ್ಲಿ ಒಂದು ಇದೊಂದು ಸಣ್ಣದ ಕ್ಲಾರಿಫಿಕೇಶನ್ ಮಾಡ್ತೀನಿ ಮೇಡಮ್. ಈಗ ನೀವು ಡಿಜಿಟಲ್ ಬುಕ್ಸ್ ಬಗ್ಗೆ ಕೇಳಿದ್ರಿ, ಖಂಡಿತ ನಾನು ಹೇಳಿದ್ದೆ ಡಿಜಿಟಲ್ ಬುಕ್ಸ್ ಆ ತರ ಇನಿಷಿಯೇಷನ್ ತಗೊಂತಾ ಇದೀವಿ, ಮುಂದಕ್ಕೆ ಮಾಡ್ತೀವಿ ಅಂತ. ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಅಂತ ಒಂದು ಸರ್ವಿಸ್ ಕೊಡ್ತೀವಿ, ಸಾರಿ ಮಧ್ಯದಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಈ IR ಅಂತ ಇದೆ ಮೇಡಮ್, ಇನ್ಸ್ಟಿಟ್ಯೂಷನಲ್ ರೆಪಾಸಿಟರಿ ಅಂತ. ನೀವ್ ಹೇಳಿದ್ರಲ್ಲ ಮುಖ್ಯವಾದ ಕೆಲವು ಲೇಖನಗಳು, ಲೇಖಕರು ಬರೆದಿರುವಂತ ಪುಸ್ತಕಗಳು, ಅದೆಲ್ಲ ಆ IR ಅಂದ್ರೆ ಇನ್ಸ್ಟಿಟ್ಯೂಷನಲ್ ರೆಪಾಸಿಟರಿ ಆಫ್ UOM ಅಂತ. ಅಂದ್ರೆ ನಮ್ಮ UOM ಆಥರ್ಸ್,
ಓಕೆ,
ನಮ್ಮ UOM ಸ್ಕಾಲರ್ಲಿ ಆರ್ಟಿಕಲ್ಸ್ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರ್ ಆಥರ್ಡ್ ಬೈ UOM ಆಥರ್ಸ್. ಅದರಲ್ಲಿ ಪುಸ್ತಕ ಆಗಿರ್ಬೋದು, ಇಲ್ಲಾಂದ್ರೆ ಆರ್ಟಿಕಲ್ ಆಗಿರ್ಬೋದು, ಸ್ಕಾಲರ್ಲಿ ಆರ್ಟಿಕಲ್ಸ್ ಆಗಿರ್ಬೋದು, ಅದನ್ನ ನಾವು ಪ್ರಿಂಟ್ಸ್ ಅಂತ ಸಾಫ್ಟ್ವೇರ್ ಅಲ್ಲಿ ಅದನ್ನ ಆಕ್ಸೆಸ್ ಮಾಡಕ್ಕೆ ವರ್ಲ್ಡ್ ವೈಡ್ ಆಕ್ಸೆಸ್ ಮಾಡಬಹುದು, ನೋಡಬಹುದು. ಸೊ ಅದರಲ್ಲಿ ಕೆಲವು ಪುಸ್ತಕಗಳು ಬೇಕಾಗಿರುವುದು ಸಿಗಬಹುದು. ಅದು ಒಂದು ನಾನು ಮಧ್ಯದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ನೀವು ಕೇಳಿದ್ರಿ, ಈಗ ನೀವು PhD ಸಬ್ಮಿಷನ್ ಮಾಡಬೇಕಾದ್ರೆ ಈ ಪ್ಲ್ಯಾಗರಿಸಮ್ ಅನ್ನೋದು ಏನು ಅಂತ ಕೇಳ್ತಾ ಇದ್ರಿ. ಈ ಪ್ಲ್ಯಾಗರಿಸಮ್ ಅಂದ್ರೆ ಈಗ ಕೃತಿಚೌರ್ಯ ಅಂತಾರೆ ಕನ್ನಡದಲ್ಲಿ, ಬಟ್ ಅದೆಷ್ಟು ಮಟ್ಟಿಗೆ ಅದು ಅನ್ವಯಿಸುತ್ತೆ ಪದ ಅಂತ ನಾನು ಹೇಳಕ್ ಇಷ್ಟಪಡಲಲ್ಲ. ಬಟ್ ಪ್ಲ್ಯಾಗರಿಸಮ್ ಅಂತಂದಾಗ ಸಿಮಿಲರ್ ಕಂಟೆಂಟ್ಸ್ ಅಂತಾರೆ. ಈಗ ನಾವು ಒಂದು ಮಹಾಪ್ರಬಂಧ ಬರೆದಾಗ ಬೇರೆ ಇದರಿಂದ ನೀವು ಹೆಂಗೆ ಎಷ್ಟು ಮಟ್ಟಿಗೆ ನೀವು ಸಿಮಿಲರ್ ಕಂಟೆಂಟ್ಸ್ ನ ತಗೊಂಡಿದ್ದೀರಾ, ಕಾಪಿ ಮಾಡಿದ್ದೀರಾ ಅಥವಾ ತಗೊಂಡಿದ್ದೀರಾ ಅಂತ. ತಗೊಳ್ಳೋದ್ರಲ್ಲಿ ತಪ್ಪಾ ಮೇಡಮ್ ಅಂತ ಕೇಳ್ಬೋದು, ಇಲ್ಲ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದಕ್ಕೆ ಆದಂತ ಕೆಲವು ರೆಫರೆನ್ಸಿಂಗ್ ಸ್ಟೈಲ್ ಅಲ್ಲಿ ನಾವು ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಆಥರ್ಸ್ಗೆ. ಈಗ ಫಾರ್ ಎಕ್ಸಾಂಪಲ್ ನಾವು ನಿಮ್ಮಲ್ಲಿ ನೀವು ಬರೆದಿರೋದ್ರಲ್ಲಿ ಏನೋ ತಗೊಂಡ್ರೆ ಅದನ್ನ ನಾವು ರೆಫರೆನ್ಸ್ ಕೊಡಬೇಕು, ನಾವು ಇವ್ರ ಕಡೆಯಿಂದ ಇವರ ಒಂದು ಸಂಶೋಧನಾ ಇದರಲ್ಲಿ ನಾವು ಇದನ್ನ ತಗೊಂಡಿದ್ದೀವಿ ಅಂತ. ಸೊ ಅದರಲ್ಲಿ ಸಿಮಿಲರ್ ಕಂಟೆಂಟ್ಸ್ ಅಂತಾರೆ, ಅವಾಗ ಅದು ಪ್ಲ್ಯಾಗರಿಸಮ್ ಆಗಲ್ಲ, ಸಿಮಿಲರ್ ಕಂಟೆಂಟ್ಸ್ ಅಂತ ಆಗುತ್ತೆ ಅದು. ಸೊ ಅದೊಂದು. ಈಗ ಅದರಲ್ಲಿ ಕೂಡ ಒಂದು ಲಿಮಿಟೇಷನ್ ಇದೆ, ಇಷ್ಟು ಪರ್ಸೆಂಟೇಜ್. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ, ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ 30% ಅಂತ ಅಂದ್ಬಿಟ್ಟು ಅದನ್ನ ಎಂಡೋರ್ಸ್ ಮಾಡಿದ್ದಾರೆ. 30% ತನಕ ನೀವು ಸಿಮಿಲರ್ ಕಂಟೆಂಟ್ಸ್ ನ, ಸಿಮಿಲಾರಿಟಿ ಕಂಟೆಂಟ್ಸ್ ನ ತಗೋಬಹುದು ಅಂತ. ಸೊ ನಮ್ಗೆ ನಮ್ಮ ಹತ್ರ ಬರ್ತಾರೆ, ಪ್ಲ್ಯಾಗರಿಸಮ್ ನಮ್ದು ಒಂದು ಯು ಜಿ ಸಿ ಇನ್ಫ್ಲಿಬ್ನೆಟ್ ಇಂದ ನಮಗೆ ಪ್ರೊವೈಡ್ ಮಾಡ್ತಿರೋ ಆರಿಜಿನಲ್ ಅಂತ ಒಂದು ಸಾಫ್ಟ್ವೇರ್, ಪ್ಲ್ಯಾಗರಿಸಮ್ ಸಾಫ್ಟ್ವೇರ್. ಅದರಲ್ಲಿ ನಾವು ಪ್ಲ್ಯಾಗರಿಸಮ್ ಚೆಕ್ ಮಾಡ್ತೀವಿ. ಅದಕ್ಕೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ, ಒಬ್ಬರು ಇನ್ಚಾರ್ಜ್ ಪರ್ಸನ್ ಇದ್ದಾರೆ, ಅವ್ರು ಮಾಡ್ತಾರೆ. ಸೊ ನಿಮ್ದು ಮೋರ್ ದೆನ್ 30 ಆದರೆ ನಾವು ಸರ್ಟಿಫಿಕೇಟ್ ಕೊಡಲ್ಲ, ಬಟ್ ಇಮೇಲ್ ಅಲ್ಲಿ ಅವ್ರಿಗೆ ನಾವು ಇಂಟಿಮೇಷನ್ ಮಾಡ್ತೀವಿ. ಸೊ ಮತ್ತೆ ಅವ್ರು ತಗೊಂಡೋಗಿ ಮಹಾಪ್ರಬಂಧನ ಥೀಸಿಸ್ನ ಗೈಡ್ ಹತ್ರ ಚರ್ಚೆ ಮಾಡಿ ಕಡಿಮೆ ಮಾಡ್ತಾರೆ. ಜೀರೋ ಕೂಡ ಬರ್ಬೋದು, ತೊಂದರೆ ಏನಿಲ್ಲ. ವಿತ್ ಇನ್ 30 ಆದರೆ ನಾವು ಅದನ್ನ ಸರ್ಟಿಫಿಕೇಟ್ ಮಾಡಿ ಕೊಡ್ತೀವಿ. ಸೊ ದಟ್ ಈಸ್ ಪ್ಲ್ಯಾಗರಿಸಮ್ ಚೆಕ್ ವಿತ್ ಸಾಫ್ಟ್ವೇರ್, ಯು ಜಿ ಸಿ ಪ್ರೊವೈಡ್ ಮಾಡಿರೋ ಒರಿಜಿನಲ್ ಸಾಫ್ಟ್ವೇರ್ ಅಲ್ಲಿ ನಾವು ಮಾಡ್ತಾ
ಇದೀವಿ. ಆತ್ಮೀಯ ರೇಡಿಯೋ ಮಾನಸ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ ಸಹಾಯಕ ಗ್ರಂಥಪಾಲಕರು, ಉಪಗ್ರಂಥಪಾಲಕರು ಮತ್ತು ಈಗ ಮುಖ್ಯ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಸರಸ್ವತಿ ಮೇಡಮ್ ಅವರು. ಮೇಡಮ್, ಈಗ ನಿಮ್ಮಲ್ಲಿ ಎಂಲಿಬ್ ಮಾಡುವಂತಹ ಸ್ಟೂಡೆಂಟ್ಸ್ ಇದ್ದಾರೆ, ಈಗ ಅವ್ರಿಗೆ ನೀವು ಪ್ರೊವೈಡ್ ಮಾಡಬೇಕಾದ್ರೆ ಒಂದು ನಾಲೆಡ್ಜ್ನ ಹೇಗೆ ನೀವು ಅವ್ರನ್ನ ಪ್ರಮೋಟ್ ಮಾಡ್ತೀರಾ, ಹೇಗೆಲ್ಲ ಅವ್ರನ್ನ ಬೇರೆದಕ್ಕೆ ತೆರ್ಕೊಳ್ಳೋ ಹಾಗೆ ಹೊಸ ಟೆಕ್ನಾಲಜಿಗೆ ನೀವು ಇದು ಮಾಡ್ತೀರಾ?
ಈಗ ಮೇಡಮ್ ಏನ್ ಆಕ್ಚುಲಿ ಇದು ಏನು ಅಂದ್ರೆ, ಇದು ಯಾವ ತರ ನಡಿಬೇಕಾಗಿತ್ತು ಅಂದ್ರೆ, ನೀವ್ ಹೇಳ್ತಾರ ಒಂಥರ ಇಂಟರ್ನ್ಶಿಪ್ ತರ ಈ ಫ್ರೆಷರ್ಸ್ಗೆ, ಈಗ ಫ್ರೆಷರ್ಸ್ ಐ ಮೀನ್ ಸಾರಿ ಔಟ್ಪುಟ್ಸ್, ಈಗ ಫೈನಲ್ ಇಯರ್ ಆಗಿದ ತಕ್ಷಣ, ಫೋರ್ತ್ ಸೆಮಿಸ್ಟರ್ ಆಗಿದ ತಕ್ಷಣ ಅವರಿಗೆ ಒಂದು ಇಂಟರ್ನ್ಶಿಪ್ ಅಂತ ಕೊಡ್ಬೇಕು. ಅವ್ರಿಗೆ ಹೆಂಗೆ ಅಂದ್ರೆ ಅಪ್ರೆಂಟಿಸ್ಶಿಪ್ ತರ ಆಗುತ್ತೆ, ಬಟ್ ಇಟ್ ಇಸ್ ನಾಟ್ ಎ ಅಪ್ರೆಂಟಿಶಿಪ್. ಅಥವಾ ಓದ್ಬೇಕಾರೇನೆ ಇಂಟರ್ನ್ಶಿಪ್ ಅಂತ ಕೊಡ್ತಾರೆ, ಥರ್ಡ್ ಸೆಮ್ ಮುಗಿತಾ ಇದ್ದಂಗೆ. ಲೈಬ್ರರಿಗೆ ಬಂದು ವರ್ಕ್ ಮಾಡಿ ಲೈಬ್ರರಿದು ಆಕ್ಟಿವಿಟೀಸ್ನ ಅವರು ಅದನ್ನ ತಿಳ್ಕೊಂಡು ಅದನ್ನ ಒಂದು ಕರಿಕ್ಯುಲಮ್ ಅಲ್ಲಿ ಆ್ಯಡ್ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಈ ನ್ಯಾಕ್ ಬಂದಾಗ ಅದನ್ನ ಪ್ರಶ್ನೆ ಹಾಕಿದ್ರು, ನೀವು ಮಾಡ್ತಾ ಇದ್ದೀರಾ ಅಂತ. ನಾವು ಮಾಡ್ತಾ ಇಲ್ಲ ಮೇಡಮ್, ಬಟ್ ನಾನು ಎಚ್ ಓ ಡಿ ಹತ್ರ ಮಾತಾಡಿದ್ದೀನಿ, ನಮ್ಮ ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಎಚ್ ಓ ಡಿ ಹತ್ರ ಪತ್ರ ವ್ಯವಹಾರ ಮಾಡಿದ್ದೀನಿ, ನಿಮ್ಮಲ್ಲಿ ಥರ್ಡ್ ಸೆಮ್ ಮುಗಿತಾ ಇದ್ದಂಗೆ ಹುಡುಗರನ್ನ ನಮ್ಮಲ್ಲಿ ಕಳಿಸ್ಕೊಳ್ಳಿ, ಒಂದು ಇಂಟರ್ನ್ಶಿಪ್ ಅಂತ ಅವ್ರು ತಿಳ್ಕೊಂಡ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಲೈಬ್ರರಿನ ರನ್ ಮಾಡೋದು, ಯಾವ್ಯಾವ ಮಾಡ್ಯೂಲ್ಸ್ ಇದೆ, ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು, ಹೇಗೆ ನಾವು ಯೂಸರ್ಗೆ ನಾವು ರೀಡರ್ಸ್ಗೆ ನಾವು ಸರ್ವಿಸ್ ಕೊಡ್ಬೋದು, ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಮುಂದೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನು ಪತ್ರ ವ್ಯವಹಾರ ಮಾಡಿದ್ದೀನಿ, ನಾವಿಬ್ರು ಮಾತಾಡ್ತಾ ಇದ್ದೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಇದ್ದೀವಿ.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಡಮ್, ಈಗ ನಿಮ್ಮ ಲೈಬ್ರರಿಯಿಂದ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ಸ್ ಏನಾರು ಇದೆಯಾ, ಲೈಕ್ ಬುಕ್ ಎಕ್ಸಿಬಿಷನ್ಸ್ ಅಥವಾ ಬೇರೆ ಲೈಬ್ರರಿ? ಈಗ ಹಳ್ಳಿಗಳಲ್ಲೂ ಕೂಡ ಲೈಬ್ರರಿಗಳೆಲ್ಲ ಇದಾವೆ, ಸ್ಮಾಲ್ ಸ್ಮಾಲ್ ಲೈಬ್ರರೀಸ್. ಈಗ ಅಲ್ಲಿ ಏನಾದರೂ ಒಂದು ಅವೇರ್ನೆಸ್ ಮಾಡುವಂಥದ್ದು ಈ ಥರದ್ದು ನಿಮ್ಮ
ನಡೆದಿದೆ ಮೇಡಮ್? ಇದು ನಾನು ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಆಕ್ಟಿವಿಟೀಸ್ ಅಂತಂದ್ರೆ, ನಮ್ಮಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿ ಮೇನ್ ಲೈಬ್ರರಿಲಿ ಏನ್ ಮಾಡ್ತೀವಿ ಅಂತಂದ್ರೆ ಬುಕ್ ಟಾಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀನಿ.
ಓಕೆ.
ಆಥರ್ ಸ್ಪೀಚ್ ಅಂತ ಮಾಡ್ತೀನಿ, ಅಂದ್ರೆ ಪುಸ್ತಕ ಬರೆದಿರೋ ಆಥರೇ ಬಂದು ಪುಸ್ತಕದ ಬಗ್ಗೆ ಮಾತಾಡ್ತಾರೆ, ಅದು ಆಡಿಯನ್ಸ್ಗೆ ಅಥವಾ ರೀಡರ್ಸ್ಗೆ ಅದು ಪರಿಚಯ ಆಗುತ್ತೆ, ಪ್ರಶ್ನೆಗಳು ಕೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಅದು ಮಾಡಿದ್ದೀನಿ, ಈಗಾಗಲೇ ಸುಮಾರು ಇವೆಂಟ್ಸ್ ಮಾಡಿದ್ದೀನಿ. ಅದನ್ನ ಬುಕ್ ಟಾಕ್ ಅಂತ ಮಾತಾಡ್ತೀವಿ. ಬುಕ್ ಟಾಕ್ ಅಂತಂದಾಗ ನಾನು ಬರೆದಿರೋ ಪುಸ್ತಕನ ನೀವು ಇನ್ಯಾರೋ ಓದಿ ಅದ್ರ ಬಗ್ಗೆ ಮಾತಾಡೋ ಹಾಗೆ ಆ ಥರ ಮಾಡಿದ್ದೀನಿ. ಮತ್ತೆ ಆತರೇ ಬಂದು ಮಾತಾಡೋ ಹಾಗೆ ಮಾಡ್ತೀವಿ, ಅದು ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್. ಮತ್ತೆ ಬುಕ್ ಎಕ್ಸಿಬಿಷನ್ ಮಾಡ್ತೀವಿ. ಯಾಕೆ ಅಂದ್ರೆ ಈ ಸ್ಪೆಷಲ್ ಇವೆಂಟ್ಸ್ ಬರ್ತಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ತ್ ಆನಿವರ್ಸರಿ, ಮಹಾತ್ಮ ಗಾಂಧಿ ಅವ್ರ ಬರ್ತ್ ಆನಿವರ್ಸರಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಆ ತರ ಸ್ಪೆಷಲ್ ಇವೆಂಟ್ಸ್ ಅಲ್ಲಿ ಬುಕ್ ಎಕ್ಸಿಬಿಷನ್ ಮಾಡ್ತೀವಿ. ಅದನ್ನ ನಾವು ಪೇಪರ್ ಅಲ್ಲಿ ಕೂಡ ನಾವು ಅಡ್ವರ್ಟೈಸ್ ಮಾಡ್ತೀವಿ, ಈ ತರ ಒನ್ ವೀಕ್ ಗೆ ಈ ಇವೆಂಟ್, ಒನ್ ವೀಕ್ ಅಲ್ಲಿ 15 ಡೇಸ್ ಅಲ್ಲಿ ನಾವು ಬುಕ್ ಎಕ್ಸಿಬಿಷನ್ ಮಾಡ್ತಿದೀವಿ, ಎಕ್ಸಿಬಿಟ್ ಮಾಡಿದೀವಿ, ಬಂದು ನೋಡ್ಬೋದು ಅಂದಾಗ ನಾವು ಔಟ್ಸೈಡರ್ಸ್ ಅಲೋ ಮಾಡ್ತೀವಿ, ಬಂದು ನೋಡ್ತಾರೆ. ಅದು ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮು. ಮತ್ತೆ ಸುಮಾರು ವರ್ಕ್ಶಾಪ್ಸ್ ಮಾಡಿದೀವಿ ಮೇಡಮ್. ಈಗ ವರ್ಕ್ಶಾಪ್ ಎಕ್ಸಾಂಪಲ್ ಏನಂದ್ರೆ, ನಾಳೆ ಡೇ ಆಫ್ಟರ್ ಟುಮಾರೋ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ, ಪಿ ಜಿ ಸೆಂಟರ್ ಇಂದಾನು ಬರ್ತಾ ಇದ್ದಾರೆ, ಹೊರಗಡೆ ಧಾರವಾಡ ಇಂದಾನು ಬರ್ತಾ ಇದ್ದಾರೆ, ಬಟ್ ಅವರು ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ರಿಸರ್ಚ್ ಸ್ಕಾಲರ್ಸ್ಗೆ ಇಲ್ಲಿ ಪಿ ಎಚ್ ಡಿ ಮಾಡ್ತಾ ಇರೋ, ಪಾರ್ಟ್ ಟೈಮ್ ಆಗಿರ್ಬೋದು ರೆಗ್ಯುಲರ್ ಆಗಿರ್ಬೋದು, ಡ್ರಾಫ್ಟಿಂಗ್ ರಿಸರ್ಚ್ ರಿಪೋರ್ಟ್ ಅಪ್ಲಿಕೇಶನ್ಸ್ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಂತ ಡೇ ಆಫ್ಟರ್ ಟುಮಾರೋ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಈಗಲೇ ನಮಗೆ 60 more than nearly 80 ಮೆಂಬರ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಫ್ರೀ ರಿಜಿಸ್ಟ್ರೇಷನ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಆ ಥರ ಮಾಡ್ತೀವಿ ಸುಮಾರು. ಮತ್ತು ಇನ್ನೊಂದು ಸ್ಕಾಲರ್ಲಿ ರೈಟಿಂಗ್ ಆ್ಯಂಡ್ ಇಂಟಲೆಕ್ಚುಯಲ್ ಎಥಿಕ್ಸ್ ಅಂತ ವರ್ಕ್ಶಾಪ್ ಮಾಡಿದ್ದೀವಿ ಈಗಾಗಲೇ, ಇದೆಲ್ಲ ಮಾಡಿದ್ವಿ. ಈಗ ನೀವು ಹೇಳಿದ್ರಿ ಈಗ ಸಣ್ಣ ಸಣ್ಣ ಲೈಬ್ರರಿಗಳಲ್ಲಿ ಹೇಗೆ ಅಂತಂದ್ಬಿಟ್ಟು ಅಂದಾಗ, ನಮ್ಮ ಲೈಬ್ರರಿಯನ್ಸ್ ಡೇ ಅಂತ ಒಂದು ಸೆಲೆಬ್ರೇಷನ್. ನಾನು ಮೈಲೀಸಾದಲ್ಲಿ ಸೆಕ್ರೆಟರಿ ಆಗಿದ್ದೆ, ಮೈಲೀಸಾ ಮೈಸೂರು ಲೈಬ್ರರಿಯನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಸೈಂಟಿಸ್ಟ್ ಅಸೋಸಿಯೇಷನ್ ಅಂತ, ಅಲ್ಲಿ ಸೆಕ್ರೆಟರಿಯಾಗಿ ನಾನು 3-4 years ವರ್ಕ್ ಮಾಡಿದ್ದೆ. ಆಗ ನಾನು ಲೀಡ್ ತಗೊಂಡಿದ್ದೆ, ಇದು ಮಾಡ್ತಾ ಇದ್ರು ಎಲ್ಲರೂ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅದರಲ್ಲಿ ನಾವು ಪ್ರತಿ ಒಂದು ಸ್ಕೂಲ್ಗಳಿಗೂ ಹೋಗಿ ಹುಡುಗರಿಗೆ, ಇವತ್ತು ಇಂಟರ್ನೆಟ್ ಬಂದು ಈ ಆನ್ಲೈನ್ ಆಕ್ಸೆಸ್ ಎಲ್ಲ ಬಂದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು, ಎಲ್ಲ ಮೋಡಲ್ಲೂ ಒಂದೊಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ, ಮೆರಿಟ್ಸ್ ಇರುತ್ತೆ ಡಿಮೆರಿಟ್ಸ್ ಇರುತ್ತೆ. ಈಗ ನಮ್ಮಲ್ಲಿ ಇಂಟರ್ನೆಟ್ಟಲ್ಲಿ ನಾವು ಗೂಗಲಲ್ಲಿ ತಗೊಳ್ಳೋದಾಗಲಿ, ಇಂಟರ್ನೆಟ್ಟಲ್ಲಿ ತಗೊಳ್ಳೋದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳೋದಾಗಲಿ, ಅದರಲ್ಲಿ ಅಡ್ವಾಂಟೇಜು ಕೂಡ ಇದೆ ಮತ್ತು ಡಿಮೆರಿಟ್ಸ್ ಕೂಡ ಇದೆ. ಈ ಡಿಮೆರಿಟ್ಸ್ ಅಂದ್ರಲ್ಲಿಂದ ಒಂದೇನು ಹೇಳುತ್ತೀನಿ ಇಷ್ಟಪಡ್ತೀನಿ ಅಂದರೆ, ರೀಡಿಂಗ್ ಹ್ಯಾಬಿಟ್ಸ್ ಕಡಿಮೆ ಆಗಿಬಿಟ್ಟಿದ್ದೆ ಮಕ್ಕಳಿಗೆ. ಹಾಂ, ನಾವು ಈ ಲೈಬ್ರರಿಯನ್ಸ್ ಡೇಲಿ ಹೋಗಿ ಪ್ರತಿಯೊಂದು ಸ್ಕೂಲ್ಗಳಿಗೂ, ಅದು ಸಿಟಿಲಾಗಿರ್ಬೋದು ಹಳ್ಳಿಗಳಲ್ಲಾಗಲಿರ್ಬೋದು, ಸ್ಕೂಲ್ಗಳಿಗೋಗಿ ಓದುವ ಹವ್ಯಾಸನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಇನ್ಕಲ್ಕೇಟಿಂಗ್ ರೀಡಿಂಗ್ ಹ್ಯಾಬಿಟ್ಸ್ ಎಮಂಗ್ ಸ್ಟೂಡೆಂಟ್ಸ್ ಅಂತ ನಾವು ಮಾಡಿದ್ದೀವಿ. ಆವಾಗ ಲೈಬ್ರರಿ ಅಂದ್ರೇನು, ಗ್ರಂಥ ಅಂದ್ರೇನು, ಗ್ರಂಥಾಲಯ ಅಂದ್ರೇನು, ಅದರದ್ದು ಮಹತ್ವ ಏನು, ಓದುವವರಿಗೆ ಅದೆಷ್ಟು ಮುಖ್ಯ ಅಂತ, ಓದುವ ಹವ್ಯಾಸನ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ನಾವು ಮಾಡಿದ್ದೀವಿ.
ಬಹಳ ಖುಷಿಯಾದಂತಹ ಒಂದು ವಿಷಯ ಮೇಡಮ್, ಯಾಕೆಂದ್ರೆ ಇವತ್ತು ಎಲ್ರಿಗೂ ಗೊತ್ತು, ಇವತ್ತಿನ ಒಂದು ಇದರಲ್ಲಿ ಮೊಬೈಲ್ ಹಾವಳಿಯಲ್ಲಿ ಓದೋದು ಕಮ್ಮಿ ಆಗಿದೆ ಅನ್ನೋದು ಒಂದು. ಮೇಡಮ್, ನಾವು ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಡ್ತೇವೆ ಗ್ರಂಥಾಲಯ ಅಂದ್ರೆ, ಆದ್ರೆ ಅದು ಅಷ್ಟೇ ಇಂಪಾರ್ಟೆಂಟ್ ನಮ್ಮಲ್ಲಿರೋ ಪ್ರೊಫೆಸರ್ಸ್ಗಳಿಗೆ, ಒಂದು ವಿಶ್ವವಿದ್ಯಾಲಯ ಪ್ರೊಫೆಸರ್ಸ್ಗೆ. ಈಗ ಅವ್ರು ಅದನ್ನ ಹೇಗೆ ಯುಟಿಲೈಸ್ ಮಾಡ್ತಾರೆ, ಅವ್ರಿಗೆ ಬರುವಂತಹ ಚಾಲೆಂಜಸ್ನ ನೀವು ಹೇಗೆ ಸಾಲ್ವ್ ಮಾಡ್ಕೊಟ್ಟಿದ್ದೀರಾ, ಆ ಥರದ ಏನಾದ್ರು ಇದ್ರೆ ನಮ್ಮ ಜೊತೆ ಶೇರ್ ಮಾಡಿ.
ಬರ್ತಾರೆ ಮೇಡಮ್, ಇವತ್ತು ಫ್ಯಾಕಲ್ಟಿ ಕೂಡ ಬರ್ತಾರೆ. ನನ್ನ ಹತ್ರ ರಿಜಿಸ್ಟ್ರೇಷನ್ ಇದೆ, ಲೆಡ್ಜರ್ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಬರ್ತಾ ಇರೋದು. ಬಟ್ ನಿಮಗೆಲ್ಲ ಗೊತ್ತು, ಇವತ್ತು ರೆಗ್ಯುಲರ್ ಫ್ಯಾಕಲ್ಟಿಗಿಂತ ಗೆಸ್ಟ್ ಫ್ಯಾಕಲ್ಟಿಗಳು ಜಾಸ್ತಿ ಇದ್ದಾರೆ, ಬರ್ತಾರೆ ನಮ್ಮ ಹತ್ರ ಬಂದು ಈ ರಿಸೋರ್ಸಸ್ ಬಗ್ಗೆ ಕೇಳ್ಕೊತಾರೆ, ಮತ್ತು ಈ ರಿಸೋರ್ಸಸ್ ಆಫ್ ಕ್ಯಾಂಪಸ್ ಹೇಗೆ ಅಕ್ಸೆಸ್ ಮಾಡೋದು ಅಂತ ಕೇಳ್ತಾರೆ. ಈಗ ಆಫ್ ಕ್ಯಾಂಪಸ್ ಅಕ್ಸೆಸ್ ಮಾಡೋದಕ್ಕೆ ಅವ್ರಿಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬೇಕು, ಯೂಸರ್ ಐ ಡಿ ಪಾಸ್ವರ್ಡ್ ಬೇಕು. ಈ ಯೂಸರ್ ಐ ಡಿ ಪಾಸ್ವರ್ಡ್ನ ನಾವು ರೆಗ್ಯುಲರ್ ಸ್ಟಾಫ್ಗಳಿಗೆ ಕೊಡ್ತಾ ಇದ್ದಿದ್ದು, ಮತ್ತೆ ಸ್ಟೂಡೆಂಟ್ಸ್ ಕೊಡ್ತಾ ಇದ್ವು. ಬಟ್ ಗೆಸ್ಟ್ ಫ್ಯಾಕಲ್ಟಿಗೆ ಅದು ಬರಲ್ಲ, ಕೊಡಕ್ಕೆ ಬರಲ್ಲ ಆಕ್ಚುಲಿ ರೂಲ್ಸ್ ಪ್ರಕಾರ. ಬಟ್ ಎವ್ರಿ ರೂಲ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಂಪ್ಷನ್ ಫಾರ್ ಗುಡ್ ಕಾಸ್ ಅಂತಂದ್ರೆ, ಅದಕ್ಕೋಸ್ಕರ ನನ್ನ ಗೆಸ್ಟ್ ಫ್ಯಾಕಲ್ಟಿ ಕೂಡ ನಾನು ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟು ಅವರು ಮನೆಯಿಂದನೇ ಆಕ್ಸೆಸ್ ಮಾಡೋಗೆ, ಈ ರಿಸೋರ್ಸಸ್ ಆಕ್ಸೆಸ್ ಮಾಡೋಗೆ, ಮತ್ತೆ ಅವ್ರಿಗೆ ಇವನ್ ಬಾರೋಯಿಂಗ್ ಫೆಸಿಲಿಟಿ ಕೂಡ ನಾನು ಕೊಟ್ಟಿದ್ದೀನಿ. ಪುಸ್ತಕ ಬಾರೋ ಮಾಡೋದಕ್ಕೆ ಅವ್ರು ಬೇಕಾಗಿರೋ ಪುಸ್ತಕನ ಅವ್ರು ಬೇಕೇ ಬೇಕು ಅಂದಾಗ ಅದನ್ನ ನಾನು ಕೊಟ್ಟಿದ್ದೀನಿ, ಮತ್ತೆ ಈ ರಿಸೋರ್ಸಸ್ ಆಕ್ಸೆಸ್ ಮಾಡೋದಕ್ಕೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಕೊಟ್ಟಿದ್ದೀನಿ. ಬಟ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ನ ಬ್ಲಾಕ್ ಮಾಡ್ತೀನಿ, 2 years 3 years ಅಥವಾ 1 year ಬಂದು ರಿನ್ಯೂವಲ್ ಮಾಡ್ಕೊಳ್ಳೋ ಹಾಗೆ ಬ್ಲಾಕ್ ಮಾಡಿದೆ.
ನೀವು ಹೇಳ್ದಾನ ಮೇಡಮ್, ಮತ್ತೊಂದು ಇಲ್ಲಿ ಪ್ರಶ್ನೆ ಮಾಡೋಣ ಅಂತ ಅನ್ಸಿದ್ದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಾವು ಲೈಬ್ರರಿ ಜಸ್ಟ್ ರೀಡರ್ಸ್ ಅದು ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಸರ್ಸ್ ಈ ಎರಡು ಆಂಗಲ್ ಅಲ್ಲಿ ಮಾತ್ರ ನೋಡ್ತೇವೆ, ಆದ್ರೆ ಜನಸಾಮಾನ್ಯರಾಗಿರಬಹುದು ಅಥವಾ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂತಹ ಬೇರೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಗ್ರಂಥಾಲಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಅವರು ಪರ್ಮನೆಂಟ್ ಸ್ಟಾಫ್ ಅಲ್ಲದೆ ಹೋದಾಗ ಅವರಿಗೆ ಹೇಗೆ ನೀವು ಸೌಲಭ್ಯವನ್ನ ಕೊಡ್ತೀರಾ
ಮೇಡಮ್? ಇವತ್ತು ಇವತ್ತಿನ ಯುಗದಲ್ಲಿ 21st century ಅಂತ ಹೇಳ್ತಾರಲ್ಲ, ಆವಾಗ ಲೈಬ್ರರಿಗೂ ಲೈಬ್ರರಿಯನ್ಸ್ಗೆ ತುಂಬಾ ಚಾಲೆಂಜಿಂಗ್ ಇದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಹೌದಾ ಇವತ್ತೂ ಲೈಬ್ರರಿಗೆ ಬರ್ತಾರಾ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟೋ ಜನಕ್ಕಿದೆ ಇವತ್ತು, ನಮ್ಮ ಮಕ್ಕಳಿಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೆಲವ್ರಿಗೆ ಆ ತರ ಇದೆ, ಬಟ್ ಅವ್ರು ಖಂಡಿತವಾಗ್ಲೂ ಅವರೇ ಬರೋದು ಫಸ್ಟ್ ಲೈಬ್ರರಿಗೆ. ಇವತ್ತು ನಮ್ಮ ಲೈಬ್ರರಿಯಲ್ಲಿ ಒಂದಿನಕ್ಕೆ 1500 to 2000 ಫುಡ್ ಸ್ಟೆಪ್ಸ್ ಬರುತ್ತೆ, ಆಯ್ತಾ, ಫುಡ್ ಸ್ಟೆಪ್ಸ್ ಬರ್ತಾರೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ನೀವೇ ಫಾರ್ ಎಕ್ಸಾಂಪಲ್ ನನ್ನ ನೀವು ಅಲ್ಲೇ ಬಂದ್ಬಿಟ್ಟು ನನ್ನ ಇಂಟರ್ವ್ಯೂ ಮಾಡ್ಬೋದಾಯ್ತು, ಈ ರೇಡಿಯೋ ಹಾಲ್ಗೆ ಯಾಕೆ ಬರ್ತೀವಿ ಅಂತ. ಹಾಗ ಈಗ ಟೆಂಪಲ್ಗೆ ಅಂದ್ರೆ ಟೆಂಪಲ್ಗೆ ಮನೇಲಿ ದೇವ್ರ ಮನೆ ಇದ್ರು ಟೆಂಪಲ್ಗೆ ಹೋಗ್ತೀವಿ, ಚರ್ಚ್ಗೆ ಹೋಗ್ಬೇಕಾದ್ರೆ ಚರ್ಚ್ಗೆ ಹೋಗ್ತೀವಿ, ಮಾಸ್ಕ್ ಹೋಗ್ಬೇಕಾದ್ರೆ ಮಾಸ್ಕ್ ಹೋಗ್ತೀವಿ. ಹಾಗೆ ಗ್ರಂಥಾಲಯ ಒಂದು ದೇವಾಲಯ, ಗ್ರಂಥಾಲಯಕ್ಕೆ ಬರಲೇಬೇಕು. ಯಾಕಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಯಾನಿಟಿ ವೈಸ್ ವಿಸ್ಡಮ್ ಇದೆ ಆ ಪರಿಸರ. ಸೊ ಆ ಪರಿಸರದಲ್ಲಿ ಪಾಪ ಓದುಗರು ಬರ್ತೀನಿ ಅಂದಾಗ ನಾನು ಅವ್ರನ್ನ ತಡೆ ಮಾಡಕ್ಕಾಗಲ್ಲ. ನಾನು ಲೈಬ್ರರಿಯನ್ ಆಗಿರ್ಬೋದು, ರೂಲ್ಸ್ ಆಗಿರ್ ಮೊದ್ಲೇ ಹೇಳಿದೆ, ರೂಲ್ಸ್ ಎವ್ರಿ ರೂಲ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಂಪ್ಷನ್ ಫಾರ್ ಗುಡ್ ಕಾಸ್ ಅಂತ ಅಂದ್ಬಿಟ್ಟು. ಈಗ ನಮ್ಮ ಸ್ಟೂಡೆಂಟ್ಸ್ನ ನಾನು ಇಷ್ಟು ಜನ ಬರ್ತಾರೆ, ಮತ್ತೆ ನಮ್ಮ ರಿಸರ್ಚ್ ಸ್ಕಾಲರ್ಸ್ ಬರ್ತಾರೆ, ನಮ್ಮ ಪ್ರೊಫೆಸರ್ಸ್ ಬರ್ತಾರೆ, ಹೊರಗಡೆ ಇರೋರು ಬಂದು ಕೇಳಿದಾಗ ಖಂಡಿತವಾಗ್ಲೂ ಆಸ್ ಎ ಲೈಬ್ರರಿ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗಿಲ್ಲ ಅಂತ ಹೇಳಕ್ಕೆ, ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಬಟ್ ರೂಲ್ಸ್ನ ವೈಲೇಟ್ ಮಾಡಕ್ ಆಗಲ್ಲ. ಆದ್ರೂ ನಾನು ನನ್ನ ಅವರೊಂದಿಗೆ ನನ್ನಿಂದ ಏನ್ ಸಹಾಯ ಮಾಡಬಹುದು ಅಂತ ಕೇಳಿಕೊಡ್ತೀನಿ ಅಂದ್ರೆ, ಅವ್ರಿಗೆ ಒಂದು ಮನವಿ ಪತ್ರ ಸಲ್ಲಿಸೋ ಕೇಳ್ತೀನಿ, ಐಡಿ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡು, ಏನು ಯಾರು ನೀವು ಅಂತ ಗೊತ್ತಾಗಬೇಕು ನನಗೆ. ಸೊ ಅವ್ರಿಗೆ ಒಂದು ಕಾರ್ಡ್ ಕೊಡ್ತೀನಿ, ವಿಸಿಟರ್ಸ್ ಕಾರ್ಡ್ ಅಂತ ಅಂದ್ಬಿಟ್ಟು. ಎಷ್ಟು ದಿನ? 15 ದಿವಸಕ್ಕ, 1 ತಿಂಗಳಿಗ ಕೂತ್ಕೊಳ್ಳಿ, ಬಂದು ಓದಿ. ಮತ್ತೆ ನಮ್ಮ ಮಕ್ಕಳಿಗೆ ಮಾತ್ರ ಡಿಸ್ಟರ್ಬ್ ಆಗಬಾರ್ದು, ಬಂದು ಓದಿ. ಆ ತರ ಫೆಸಿಲಿಟೀಸ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಮೇಡಮ್, ಜನಸಾಮಾನ್ಯರಿಗೂ ಕೂಡ. ರಿಯಲಿ ಇಫ್ ಈಸ್ ಎ ಆಸ್ಪಿರೆಂಟ್ ಆಗಿದ್ರೆ ಲೈಬ್ರರಿಗೆ ಬಂದು ಓದಬೇಕು, ನಾನು ಈ ರಿಸೋರ್ಸಸ್ ನ ಬಳಸ್ಕೋಬೇಕು ಅನ್ನೋದನ್ನ ಅವ್ರ ಮಾತಲ್ಲೇ, ಅವ್ರ ಒಂದು ಆಟಿಟ್ಯೂಡ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅಂತವ್ರಿಗೆ ಖಂಡಿತವಾಗ್ಲೂ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ.
ನಿಮ್ಮ ಮಾತು ಕೇಳ್ತಾರೆ, ಖುಷಿ ಆಗತ್ತೆ. ಮತ್ತೆ ಇನ್ನೊಂದು ನಿಮ್ಮ ಬಗ್ಗೆ ಗೊತ್ತಾಯ್ತು ಮೇಡಮ್, COVID-19 ಅಲ್ಲಿ ಆ ಪೀರಿಯಡ್ ಅಲ್ಲಿ ಎಲ್ಲರೂ ರಿಮೋಟ್ ಆಗಿದ್ರು, ಅವ್ರಿಗೆ ಓದೋದಕ್ಕಾಗ್ಲಿ ಇದ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅಂತ ಸಮಯದಲ್ಲಿ ನೀವು ಒಂದಷ್ಟು ಪ್ರೋಗ್ರಾಮ್ ಮಾಡಿದೀರಾ, ಅದ್ರ ಬಗ್ಗೆ ಸ್ವಲ್ಪ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ.
ಖಂಡಿತ ಮೇಡಮ್. ಈಗ ಅಲ್ಲಿ COVID-19 ಅಲ್ಲಿ ಎಲ್ಲಾ ನಿಮ್ಗೆ ಗೊತ್ತು, ಸರ್ಕಾರಿ ಕಚೇರಿಗಳು, ಕಾಲೇಜ್ಗಳು, ಸ್ಕೂಲ್ಗಳು, ವಿಶ್ವವಿದ್ಯಾನಿಲಯ ಕೂಡ ಒಂದು ಪೀರಿಯಡ್ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು.
ಹೌದು.
ಆಮೇಲೆ ಒಂದು ಡಿಸ್ಕಷನ್ ಬಂತು, ಹೆಂಗೆ ಅಂದ್ರೆ ಈ ಕೆಲವು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಸಂಸ್ಥೆಗಳನ್ನ 50% ಸ್ಟಾಫ್ ಇಟ್ಕೊಂಡು ನೀವು ಸರ್ವಿಸ್ ಕೊಡ್ಬೇಕಾಗಿರುತ್ತೆ, ಈ SOP ಫಾಲೋ ಮಾಡಿಕೊಂಡು, SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು, ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ಕೊಂಡು. ಅದರಲ್ಲಿ ಗ್ರಂಥಾಲಯ ತುಂಬಾ ಡಿಮ್ಯಾಂಡ್ ಇತ್ತು. ಸೊ ಗ್ರಂಥಾಲಯಕ್ಕೆ 50% ಒಂದು ವಾರಕ್ಕೆ 50% ಎರಡು ಭಾಗ ಮಾಡಿ, ಫಸ್ಟ್ ಭಾಗದವರು 50% ಅವ್ರು ಬಂದು ಕೆಲಸ ಮಾಡಬೇಕು, ನೆಕ್ಸ್ಟ್ ಇನ್ನು 15 ದಿವಸ ಆದ್ಮೇಲೆ ಇವ್ರ ಅರ್ಧ ಭಾಗದವ್ರು ಬಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆದೇಶ ಹೊರಡಿಸಿ ನಾವು ಕೆಲಸ ಮಾಡಿದೀವಿ ಮೇಡಮ್. ಅದು ಅರ್ಧ ದಿನಕ್ಕೆ ಮಾಡಿದೀವಿ, ಆಫ್ ಅ ಡೇಗೆ ಮಾಡಿದೀವಿ, ಒನ್ ಡೇಗೆ ಆಫ್ ಅ ಡೇ ಮಾಡಿದೀವಿ. ಆವಾಗ ನಾನು ಕಂಡು ಬಂದಿದ್ದೇನು ಅಂತಂದ್ರೆ, ಆಸ್ ಎ ಲೈಬ್ರರಿಯನ್ ನನ್ನ ಒಂದು 22 ವರ್ಷ ಸರ್ವಿಸ್ ಅಲ್ಲಿ ಇದು ತುಂಬಾ ಪ್ರಮುಖವಾದ ಸೇವೆ, ಮಾಡಲೇಬೇಕಾಗಿತ್ತು, ಮಾಡಲೇಬೇಕು, ಇಟ್ ಈಸ್ ಅವರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಆಗ ಪಾಪ ಆ ಪೀರಿಯಡ್ ಅಲ್ಲಿ ಎಷ್ಟೋ ಜನ ನಿವೃತ್ತಿ, ದೇವರ್ ಗೋಯಿಂಗ್ ಫಾರ್ ಸೂಪರ್ ಆನ್ಯೂಯೇಷನ್ ರಿಟೈರ್ಮೆಂಟ್. ನಮ್ಮ ಹೆಡ್ ಆಫೀಸ್ ಅಲ್ಲಿ 50% ಕೆಲಸ ಸ್ಟಾಫ್ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಈ ಪೆನ್ಷನರ್ಸ್ಗೆ ಅವ್ರಿಗೆ ನೋಡ್ಯೂ ಸರ್ಟಿಫಿಕೇಟ್ ಬೇಕು, ನೋಡ್ಯೂ ಇಲ್ಲ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಪೆನ್ಷನ್ ಫೈಲ್ ಮೂವ್ ಆಗಲ್ಲ, ಪ್ರೊಸೀಜರ್ ಆಗಲ್ಲ ಅಲ್ಲಿ. ಸೊ ಅವ್ರಿಗೆ ನೋಡ್ಯೂ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಅವ್ರು ಅಲ್ಲಿ ಬಂದು ನನಗೆ ಥ್ಯಾಂಕ್ಸ್ ಹೇಳಿದ್ದುಂಟು ಅವರು. ಎಷ್ಟೊಂದ್ಸರಿ ನಾವು ಒಳಗೆ ಬಿಡ್ಲಿಲ್ಲ ಅಂದ್ರೆ ಹೊರಗಡೆ ಏರಿಸಿ ಅವ್ರಿಗೇನ್ ಬೇಕು ಅದನ್ನ ಕೊಟ್ಟು ನಾವು ಸಪ್ಲೈ ಮಾಡಿದ್ದೀವಿ, ನೋಡ್ಯೂ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಆಮೇಲೆ ಪ್ಲ್ಯಾಗರಿಸಮ್ ಚೆಕ್ ಸರ್ವಿಸ್ ಮಾಡಿದ್ದೀವಿ. ಅವ್ರಿಗೆ PhD ಸಬ್ಮಿಷನ್ ಟೈಮ್ ಬಂತು, ಆಮೇಲೆ ಹೇಳಿದ್ರು ಪ್ಲ್ಯಾಗರಿಸಮ್ ಇದು ಕೊರೋನಾ ಟೈಮಲ್ಲಿ ಯಾರು ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಎಕ್ಸ್ಟೆನ್ಷನ್ ಮಾಡಬಹುದು ಅಂತ. ಆವಾಗ ಅವ್ರ ಆತಂಕ ಇದ್ರು ರಿಸರ್ಚ್ ಸ್ಕಾಲರ್ಸ್, ಸಂಶೋಧನಾ ವಿದ್ಯಾರ್ಥಿಗಳು, ಅಯ್ಯೋ ನಮ್ಗೆ ಟೈಮ್ ಆಗೋಯ್ತು, ಲಾಸ್ಟ್ ಡೇಟು, ಇನ್ನು ಸಬ್ಮಿಟ್ ಮಾಡಬೇಕು ನಮ್ಮ ಪ್ಲ್ಯಾಗರಿಸಮ್ ಚೆಕ್. ಸೊ ಪ್ಲ್ಯಾಗರಿಸಮ್ ಚೆಕ್ ಸರ್ವಿಸ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಅದು ಮಾಡಿದ್ದೀವಿ. ಕೆಲವೊಬ್ಬರು ನಮ್ಮ ಫೋನಲ್ಲಿ ಕೇಳ್ತಾ ಇದ್ರು, ಈ ಬುಕ್ ಬೇಕು, ನಾವು ಮನೆಯಲ್ಲಿದ್ದೀವಿ, ನಾವು ಆನ್ಲೈನ್ ಪಾಠ ಮಾಡ್ತಾ ಇದ್ದೀವಿ, ನಮಗೆ ಈ ಪುಸ್ತಕ ತುಂಬ ಇಂಪಾರ್ಟೆಂಟ್ ಮೇಡಮ್, ಈಗ ನೋಡ್ಕೊಳ್ಳಿ ಪುಸ್ತಕದ ಎಷ್ಟು ಮಹತ್ವ ಇದೆ ಅಂತ ಅಂದ್ಬಿಟ್ಟು. ಈ ಬುಕ್ಸ್ಗೆ ಮಹತ್ವ ಇರ್ಬೋದು, ಬಟ್ ಫಿಸಿಕಲ್ ಬುಕ್ಸ್ಗೆ ಅದ್ರ ಡಬಲ್ ಅಷ್ಟು ಮಹತ್ವ ಇದೆ. ನಮಗೆ ಆನ್ ರಿಕ್ವೆಸ್ಟ್ ಅಲ್ಲಿ ನಮ್ಮನ್ನ ಕೇಳ್ಕೊಂಡು ನಾವು ಮನೆಗೆ ಹೋಗಿ ಸಪ್ಲೈ ಮಾಡಿದ್ದೀವಿ, ನಾವು ಬುಕ್ಸ್ನ ಕೇಳ್ಕೊಂಡಿದ್ದಾರೆ, ಆನ್ಲೈನ್ ಕ್ಲಾಸಸ್ ತಗೋತೀವಿ, ನಮ್ಗೆ ಈ ಬುಕ್ ಬೇಕು ಅಂತಂದ್ಬಿಟ್ಟು ನಾವು ಮಾಡಿದ್ದೀವಿ ಅದನ್ನ.
ಸೊ COVID-19 ಅಲ್ಲೂ ನೀವು ನಿಮ್ಮ ಸೇವೆಯನ್ನ ಹಾಗೆ ಕಂಟಿನ್ಯೂ ಮಾಡಿ ನಿರಂತರವಾಗಿ ಅಂತ, ಬಹಳ ಖುಷಿಯಾದ ಸಂಗತಿ. ಈಗ ಒಂದು ನಿಮ್ಮ ಗ್ರಂಥಾಲಯದಲ್ಲಿ ತುಂಬಾ ಬುಕ್ಸ್ ಗಳಿರೋದು ಸಹಜ, ಬಟ್ ಯಾವ್ಯಾವ ಭಾಷೆ ಏನಾದ್ರೂ ಬೇರೆ ಬೇರೆ, ಇಂಗ್ಲಿಷ್ ಅನ್ನೋದು ಬಿಟ್ಟು, ಹಿಂದಿ ಅನ್ನೋದು ಬಿಟ್ಟು, ಬೇರೆ ಯಾವ ಭಾಷೆಗಳ ಒಂದು ಪುಸ್ತಕಗಳಿದಾವೆ, ಅಥವಾ ಅದರಲ್ಲಿ ಯಾವ್ದಾದ್ರು ಇಂಪಾರ್ಟೆನ್ಸ್ ನಿಮಗನ್ಸಿದ್ದು ಏನಿರಬಹುದು ಅದ್ರ ಬಗ್ಗೆ ಹೇಳಿ
ಮೇಡಮ್. ನಮ್ಮಲ್ಲಿ ಪ್ರಿಂಟ್ ಬುಕ್ ನಾನು ಹೇಳಿದೆ ಆಗ್ಲೇನೆ, 5.5 lakh ಪುಸ್ತಕಗಳಿದೆ ಅಂತ ಅಂದ್ಬಿಟ್ಟು ನಮ್ಮ ಅದರಲ್ಲಿ ನಾವು ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಇದೆ, ಸ್ಪೆಷಲ್ ಕಲೆಕ್ಷನ್ಸ್. ಈಗ ನೀವು ಯಾವ್ದಾದ್ರು ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಕೇಳಿದಾಗ, ಒಂದು ನಾವು ರೇರ್ ಮೆಟೀರಿಯಲ್ಸ್ ಅಂಡ್ ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಇದೆ. ಸ್ಪೆಷಲ್ ಕಲೆಕ್ಷನ್ಸ್ ಅಂದಾಗ ಈ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್ಸ್ ಇದೆ ನಮ್ಗೆ. ಇದನ್ನ ಹೇಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ಯಾಲೆಸ್ ಆರ್ಕೈವ್ಸ್ ಇತ್ತು, ಈಗ ಅದು ಪ್ಯಾಲೇಸ್ ಅಲ್ಲೇ ಇತ್ತು, ನಾನು ಅದ್ರ ಮೇಲೆ ಪಿ ಎಚ್ ಡಿ ಮಾಡಿರೋದು. ನಾನು ಪ್ಯಾಲೇಸ್ ಆರ್ಕೈವ್ಸ್ ಹೋಗ್ಬಿಟ್ಟು ನಾನು ಅಲ್ಲಿ ರೇರ್ ಮೆಟೀರಿಯಲ್ಸ್ ಮತ್ತೆ ಆರ್ಕೈವ್ಸ್ ಬಗ್ಗೆ ಪಿ ಎಚ್ ಡಿ ಮಾಡಿರೋದು. ಅದು ಈಗಿಲ್ಲ, ಅಲ್ಲಿ ಪ್ಯಾಲೇಸ್ ಆರ್ಕೈವ್ಸ್ ಇಲ್ಲ, ಅದು ಈಗೆಲ್ಲ ವಿಶ್ವೇಶ್ವರ ನಗರದಲ್ಲಿ ಆರ್ಕೈವ್ಸ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ. ಅಲ್ಲಿ ಡೈರೆಕ್ಟರ್ ನನಗೆ ಗವಿಸಿದ್ದೆ ಅವರು, ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ ಅವರು, ನನಗೂ ಅವ್ರಿಗೂ ಪರಿಚಯ ಇದೆ. ಅವರು ಕೂಡ ಪಿ ಎಚ್ ಡಿ ಮಾಡಿದಾಗ ನನ್ನ ಹತ್ರ ರೋಡಿಂಗ್ ಸರ್ಟಿಫಿಕೇಟ್ ಬಂದಿದ್ರು. ಆಗ್ಲೇ ಅವರು ಒಂದ್ ಮಾತು ಹೇಳಿದ್ದಾರೆ, ಓ ಏನ್ರಿ ನಮ್ ಪ್ಯಾಲೇಸ್ ಆರ್ಕೈವ್ಸ್ ಅಲ್ಲಿ ಇರುವಂತದ್ದೆಲ್ಲ ಇಲ್ಲಿದೆ, ಅಲ್ಲಿ ಕೆಲವೊಂದ್ ಇಲ್ಲದೇ ಇರೋದು ಕೂಡ ಇಲ್ಲಿದೆ ಅಂತ ಅನ್ಬಿಟ್ಟು. ಸೊ ಪ್ಯಾಲೇಸ್ ಆರ್ಕೈವ್ಸ್ ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್ಸ್ ಕೂಡ ನಮ್ಮಲ್ಲಿದೆ, ಅದನ್ನ ನಾವು ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಇಟ್ಕೊಂಡಿದೀವಿ. ಒಂದು ಇನ್ನೊಂದು ನೀವು ಹೇಳಿ ರೇರ್ ಮೆಟೀರಿಯಲ್ಸ್. ರೇರ್ ಮೆಟೀರಿಯಲ್ಸ್ ಅಂದಾಗ ಈ ಇವ್ರದ್ದು ಸ್ಪೆಷಲ್ ಕಲೆಕ್ಷನ್ಸ್ ಹೇಗೆ ಅಂದ್ರೆ, ಈಗ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ, ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅದೇ ಪ್ರತ್ಯೇಕವಾಗಿ ಆ ಪುಸ್ತಕಗಳು, ಆಮೇಲೆ ಹ್ಯೂಮನ್ ರೈಟ್ಸ್ ಬಗ್ಗೆ, ವುಮೆನ್ ಎಂಪವರ್ಮೆಂಟ್, ವುಮೆನ್ ರೈಟ್ಸ್ ಬಗ್ಗೆ, ಅದು ಒಂದು ರೇರ್ ಕಲೆಕ್ಷನ್ಸ್ ಗಳಿವೆ ಅಂದ್ರೆ ತುಂಬಾ ಹಳೆ ಪಬ್ಲಿಕೇಶನ್ಸ್ ಕೂಡ ನಾವು ಇಟ್ಕೊಂಡಿದ್ದೀವಿ. ಮೂರನೇದು ನೀವು ಹೇಳಿದ್ರಿ ಲ್ಯಾಂಗ್ವೇಜಸ್, ಹೌದು ನಮ್ಮಲ್ಲಿ ಫೋರ್ತ್ ಸ್ಟ್ಯಾಕ್ ಇದೆ, ಅಲ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಇದೆ, ಫಾರಿನ್ ಲ್ಯಾಂಗ್ವೇಜಸ್ ಜೊತೆಗೆ ಈ ಪರ್ಷಿಯನ್ ಮತ್ತೆ ಈ ಜರ್ಮನ್ ಮತ್ತೆ ಸ್ಯಾನ್ಸ್ಕ್ರಿಟ್ ಮತ್ತೆ ರಷ್ಯನ್ ಎಲ್ಲಾನು ಅದರದ್ದೆಲ್ಲ ಲಿಟ್ರೇಚರ್ ಕಲೆಕ್ಷನ್ಸ್ ಇದೆ ಮೇಡಮ್.
ಈಗ ಪುಸ್ತಕದ ಜೊತೆಗೆ ಮೇಡಮ್ ನೀವು ಏನಾದರೂ ಈಗ ಲ್ಯಾಂಗ್ವೇಜ್ ಹೇಳೋ ಅಂತಹ ಅಂದ್ರೆ ಈಗ ಲೈಬ್ರರಿ ನೀವು ಹೇಳಿದ್ರೆ ಈ ದೃಷ್ಟಿಹೀನರಿಗೆ ಅದು ಓದೋ ಅಂತಹ ಒಂದು ಫೆಸಿಲಿಟಿ ಇದೆ ಕಂಪ್ಯೂಟರ್ಲಿ ಅಂತ ಹೇಳಿ, ಈಗ ಅದ್ರ ಜೊತೆಗೆ ಏನಾದ್ರು ಲ್ಯಾಬ್ ತರ ಏನಾದ್ರು ಇಟ್ಕೊಂಡಿದ್ರೆ ಲ್ಯಾಂಗ್ವೇಜ್ ಲ್ಯಾಬ್ ಆ ತರದ ಏನಾದ್ರು ನಿಮ್ಮಲ್ಲಿ ಲೈಬ್ರರಿ ಇದೆಯಾ?
ಲ್ಯಾಂಗ್ವೇಜ್ ಲ್ಯಾಬ್ ಅವರಿಗ
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಪರ್ಷಿಯನ್ ನಾನು ಓದ್ಬೇಕು ನನಗೆ ಅರ್ಥ ಆಗಲ್ಲ, ಆ ಪುಸ್ತಕದ ಬಗ್ಗೆ ನಾನು ಕಂಪ್ಯೂಟರ್ ಮುಂದೆ ಇಟ್ಟರೆ ಅದು ನನಗೆ ಹೇಳುವಂತ
ಟೆಕ್ನಾಲಜಿ ಇಲ್ಲ. ಇವತ್ ನನ್ಗೆ ನಿಮ್ ಪ್ರಶ್ನೆ ಅರ್ಥ ಆಯ್ತು. ಇದನ್ನ ಬಂದು ನನಗೆ ಒಂದ್ ಲಾಸ್ಟ್ ವೀಕ್ ಅಲ್ಲಿ ಕನ್ನಡ ಓದುವ ಪುಸ್ತಕ ಒಂದು ಗ್ಯಾಡ್ಜೆಟ್ ಇದೆಯಾ, ಬುಕ್ ರೀಡರ್ ಇದೆಯಾ ಅಂತ, ಸಹಾರಾ ಬುಕ್ ರೀಡರ್ ಅಂತ. ನಾವು ಇಂಗ್ಲಿಷ್ ಬುಕ್ ರೀಡರ್ ನ ತೋರಿಸಿದಾಗ ಅವ್ರು ಕೇಳಿದ್ರು ಕನ್ನಡ ರೀಡರ್ ಬುಕ್ ಇದೆಯಾ ಅಂತ, ಬಟ್ ಇವಾಗ ಅದು ಬಂದಿದೆ ಅಂತ ಮೇಡಮ್ ಆ ಫೆಸಿಲಿಟಿನ. ಈಗ ಲಾಸ್ಟ್ ವೀಕ್ ಅಲ್ಲಿ ಅದು ನನಗೆ ಗೊತ್ತಾಯ್ತು, ಬಟ್ ಅದನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಕನ್ನಡ ಮಾತ್ರ ಇದೆ, ಪರ್ಷಿಯನ್ ಮತ್ತೆ ಇನ್ನು ಅದು ಬಂದಿಲ್ಲ, ಬಂದ್ರೆ ತಗೋತೀವಿ ಖಂಡಿತವಾಗಿ.
ಹಿಂಗೆ ನೀವು ಚೀಫ್ ಆಗಿ ಒಂದು ಲೈಬ್ರರಿ ಚೀಫ್ ಆಗಿ ನಿಮಗೆ ಒಂದು ನಿಮ್ಮದೇ ಆದಂತ ಒಂದು ವಿಷನ್ ಅಂತ ಇರುತ್ತೆ ಮೇಡಮ್, ನಿಮ್ಮ ಫ್ಯೂಚರ್ ವಿಷನ್ಸ್ ಏನೇನು
ಮೇಡಮ್? ನನಗೆ ಗೊತ್ತಿರೋ ಮಟ್ಟಿಗೆ ಲೈಬ್ರರಿಯನ್ ಅಂದ್ರೆ ಇಟ್ ಇಸ್ ಎ ಸ್ಟ್ಯಾಚುಟರಿ ಪೋಸ್ಟ್, ನಾನಿನ್ನು ಪ್ರೊಫೆಷನಲ್ ಆಗಿ ಇನ್ನು ಇದೇ ಲಾಸ್ಟ್ ಅಂತ ಇರೋದು. ದಿಸ್ ಇಸ್ ದಿ ಚೀಫ್ ಲೈಬ್ರರಿಯನ್ ಪೋಸ್ಟ್ ಅಂತ. ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವೈಸ್ ಚಾನ್ಸಲರ್ ಆಗ್ತೀರಾ ಅಂತ, ರಿಜಿಸ್ಟರ್ ಆಗ್ತೀರಾ ಅಂತ, ಅದು ಪ್ರಾವಿಷನ್ ನಮ್ಗಿಲ್ಲ. ಆಫೀಸರ್ಸ್ ಯೂನಿವರ್ಸಿಟಿ ಆಫೀಸರ್ಸ್ ಅಲ್ಲಿ ನಮ್ದು ಒಂದು ಪೋಸ್ಟ್ ಸ್ಟ್ಯಾಚುಟರಿ ಪೋಸ್ಟ್ ಅಂತ ಇದೆ, ಅದು ಪ್ರೊಫೆಷನಲ್ ಆಗಿ ನೀವು ಕೇಳಿದ್ರೆ ಅದಷ್ಟೇನೆ. ಬಟ್ ಇನ್ನು ನನ್ನ ಪರ್ಸನಲ್ ಆಗಿ ನೀವು ಕೇಳೋದಾದ್ರೆ ನನಗೆ ಏನಿಷ್ಟ, ನನಗೆ ಏನು ಅನಿಸುತ್ತೆ ಅಂತಂದರೆ, ನೀವು ಹೇಳಿದ್ರಲ್ಲ ಈಗ ಈ ದೃಷ್ಟಿಹೀನರಿಗೆ ಮತ್ತೆ ಈಗ ಲ್ಯಾಂಗ್ವೇಜ್ದಿಗೆ ಹೇಳಿದ್ರಲ್ಲ, ಅದು ನಾನು ಹೋದ್ವಾರನೇ ಅದನ್ನು ಕೇಳ್ಪಟ್ಟೆ, ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಈ ಅಸಿಸ್ಟಿವ್ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಬೇಕು ಮತ್ತು ಅಪ್ಡೇಟ್ ಮಾಡಬೇಕು, ಅವ್ರಿಗೆ ಲಾರ್ಜ್ ಸ್ಕೇಲಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ತುಂಬ ನನಗಿದೆ. ಯಾಕಂತಂದರೆ ಇವತ್ತು ಆ ಮಕ್ಕಳು ದಿನದ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಮೇಡಮ್, ಅವಾರ್ಡ್ ಆಗಿದೆ, ಅದನ್ನ ಬಂದು ಹೇಳ್ತಾರೆ ಮೇಡಮ್ ನಮ್ಮ ಎಲ್ ಆರ್ ಸಿ ಯೂಸ್ ಮಾಡಿಕೊಂಡು ನಾವು ಪಿ ಎಚ್ ಡಿ ಅವಾರ್ಡ್ ಆಗಿದೆ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಅದೆಲ್ಲ ಬಂದು ಹೇಳಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಹೊಗಳಿಕೆ ಒಂದ್ ಕಡೆ ಇರಲಿ, ಇನ್ನು ಒಂದು ತೆಗಳಿಕೆ ತರನು ಏನ್ ಹೇಳ್ತಾರೆ ಅಂದ್ರೆ, ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಮೇಡಮ್, ಇದು ಸೆಂಟರ್ನ ಸ್ವಲ್ಪ ದೊಡ್ಡದ್ ಮಾಡ್ಬೇಕು ಮೇಡಮ್, ತುಂಬಾ ಜನ ಬರ್ತಾ ಇದಾರೆ ದಿನ ದಿನ, ಇವತ್ತು 23 ಜನ ಮೇಡಮ್ ಒಂದು ವರ್ಷದಲ್ಲಿ ನಮ್ಗೆ ಅಡ್ಮಿಷನ್ಸ್ ವಿಜುವಲಿ ಇಂಪೇರ್ಡ್ ಮತ್ತೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಇದನ್ನ ಮಾಡ್ಬೇಕು ಅಂತ ನನ್ಗೆ ತುಂಬಾ ಪರ್ಸನಲ್ ಆಗಿ ಅನಿಸ್ತಾ ಇದೆ ಮೇಡಮ್, ಮಾಡ್ಬೇಕು. ನಾನು ಅದನ್ನ ಕರೆಸ್ಪಾಂಡೆನ್ಸ್ ಮಾಡಿ ನಮ್ಮ ವೈಸ್ ಚಾನ್ಸಲರ್, ರಿಜಿಸ್ಟರ್, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಈಗಾಗಲೇ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ನ ಪ್ರೆಸೆಂಟ್ ವೈಸ್ ಚಾನ್ಸಲರ್ ಅವರೇನೆ ನಮ್ಗೆ ಸಪ್ರೇಟ್ ಬಜೆಟ್ ಶೀರ್ಷಿಕೆನ ಲೈಬ್ರರಿಗೆ ಅಂತ ಮಾಡಿಕೊಟ್ಟು ಮತ್ತೆ ನಾವು ಮಾಡರ್ನೈಸ್ ಮಾಡೋದಕ್ಕೆಲ್ಲ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನು ಇದನ್ನು ಒಂದು ಕರೆಸ್ಪಾಂಡೆನ್ಸ್ ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮುಂದೇನಾದ್ರೂ ಮಾಡ್ತೀನಿ, ಇವ್ರು ಇದ್ದಂಗನಾದ್ರೂ ಮಾಡೋಣ ಅಂತ ನನ್ನ ಆಸೆ ಮೇಡಮ್.
ಆದ್ರೆ ಈಗ ಅದನ್ನೇ ಕೇಳಕ್ಕೆ ಹೊರಟಿದ್ದೆ, ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟಿವ್ ಇದು ಹೇಗಿದೆ ನಿಮ್ಗೆ?
ಖಂಡಿತ ಅದನ್ನ ಹೇಳ್ಬೇಕಂದ್ರೆ ಮೇಡಮ್ ನಾನು ಇದ ಹೇಳಬೇಕು, ಯಾಕಂದ್ರೆ ಅವರ ಒಂದು ಪಾತ್ರ ಇಲ್ಲದೆ ನಾವು ಕೊನೆ ತನಕನು ಮಾಡಕ್ ಆಗಲ್ಲ. ಈಗ ನಾನು ಸ್ಟೂಡೆಂಟ್ ಆಗಿ ಮತ್ತೆ ನಾನು ಎಮ್ ಎಲ್ ಐ ಸಿ ಮುಗಿಸಿ ನಾನು ಇಲ್ಲಿ ಹೊಸ ಎಮ್ ಎಲ್ ಐ ಸಿ ಓದಬೇಕಾದ್ರೆ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಐ ಥಿಂಕ್ 1997-96 ಇರ್ಬೋದು, ಅವತ್ತು ಪ್ರೊಫೆಸರ್ ಆನರಬಲ್ ವೈಸ್ ಚಾನ್ಸಲರ್ ಎಸ್ ಎನ್ ಹೆಗಡೆ ಇದ್ರು, ರಿಜಿಸ್ಟರ್ ಪ್ರೊಫೆಸರ್ ತಲ್ವಾರ್ ಸರ್ ಇದ್ರು. ಅವರು ಇಂಟರ್ನೆಟ್ ಸೆಂಟರ್ ಅಂತ ಲೈಬ್ರರಿ ಫಸ್ಟ್ ಇನಾಗ್ರೇಟ್ ಮಾಡಿದ್ದು 1997-96 ಅಲ್ಲಿ ಮೇಡಮ್. ಆವಾಗ ಪಿ ಜಿ ಸೆಂಟರ್ ಹಾಸನ್ನು ಮತ್ತೆ ಮಂಡ್ಯ ಅವರೆಲ್ಲ ಇಲ್ಲಿ ಬರ್ತಾ ಇದ್ರು. ಆವಾಗ ನಾನು ಟೆಂಪ್ರವರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಂದು ಸ್ಲಾಟ್ ಬುಕ್ ಮಾಡ್ತಾ ಇದ್ರು ನಮಗೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಇವತ್ತು ಸಿಕ್ಕಿದ್ರೆ ನನ್ನ ಮಾತಾಡ್ತಾರೆ ಅವರು. ಆಮೇಲೆ ಅಲ್ಲಲ್ಲಿ ಸೆಂಟರ್ ಅಲ್ಲೇ ಒಂದೊಂದು ಇಂಟರ್ನೆಟ್ ಸೆಂಟರ್ ಆಯ್ತು, ಬರದ್ ಬಿಟ್ರು. ಸೊ ಅವತ್ತು ಇಂಟರ್ನೆಟ್ ಸ್ಥಾಪನೆ ಆಗಕ್ಕೆ ಪ್ರೊಫೆಸರ್ ವೈಸ್ ಚಾನ್ಸಲರ್ ಆನರಬಲ್ ವೈಸ್ ಚಾನ್ಸಲರ್ ಎಸ್ ಎನ್ ಹೆಗಡೆ ಮತ್ತೆ ನಮ್ಮ ರಿಜಿಸ್ಟರ್ ಪ್ರೊಫೆಸರ್ ತಲ್ವಾರ್ ಸರ್ ಆದ್ರದ್ರು. ಅದಾದ್ಮೇಲೆ ನಮ್ಮ ಪ್ರೊಫೆಸರ್ ತಲ್ವಾರ್ ಸರೇ ವೈಸ್ ಚಾನ್ಸಲರ್ ಆಗಿದ್ದಾಗ ಮತ್ತೆ ನಮ್ಮ ಪ್ರೊಫೆಸರ್ ಇವರು ನಮ್ಮ ರಂಗಪ್ಪ ಅವರು ಆನರಬಲ್ ವೈಸ್ ಚಾನ್ಸಲರ್ ಆಗಿದ್ದಾಗ ಅವರ ಸಹಾಯದಿಂದ ಮಾಡರ್ನೈಸ್ ಆಯ್ತು. ಆಮೇಲೆ ಇವಾಗ ಪ್ರೆಸೆಂಟ್ ನಮ್ಮ ಪ್ರೊಫೆಸರ್ ಹೇಮಂತ್ ಕುಮಾರ್ ಆನರಬಲ್ ವೈಸ್ ಚಾನ್ಸಲರ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಸಜೆಷನ್ಸ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ದು ಒಂದು ಅಡ್ವೈಸರಿ ಕಮಿಟಿ ಅನ್ನೋದು, ಲೈಬ್ರರಿ ಅಡ್ವೈಸರಿ ಕಮಿಟಿ, ಸಲಹಾ ಸಮಿತಿ, ಗ್ರಂಥಾಲಯ ಸಲಹಾ ಸಮಿತಿ ಅನ್ನೋದಕ್ಕೆ ಅವರೇ ಚೇರ್ಮನ್, ವೈಸ್ ಚಾನ್ಸಲರ್ ಚೇರ್ಮನ್, ಅವರ ಒಂದು ಸಲಹೆ ಮತ್ತೆ ಡೀನ್ಸ್ ಮತ್ತೆ ಸಿಂಡಿಕೇಟ್ ಮೆಂಬರ್ಸ್ ಎಲ್ಲರೂ ಇರ್ತಾರೆ, ಬಟ್ ಅವ್ರ ಚೇರ್ಮನ್ ಅವ್ರ ಸಲಹೆಯಿಂದ ಅವರ ಒಂದು ಸಪೋರ್ಟಿಂದ ಅವರ ಒಂದು ಅಪ್ರೂವಲ್ ಇಂದ ಮತ್ತೆ ಅನುಮತಿಯಿಂದ ನಾವು ಕೆಲವೆಲ್ಲ ಅಪ್ಡೇಟ್ ಮಾಡಿದ್ದೀವಿ, ಮಾಡರ್ನೈಸ್ ಮಾಡಿದ್ದೀವಿ, ಅಪ್ಗ್ರೇಡ್ ಮಾಡಿದ್ದೀವಿ ಮೇಡಮ್.
ಸೊ ಅವರ ಸಪೋರ್ಟ್ ನಿಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ.
ಹೌದು ಮೇಡಮ್, ನಿಜ.
ಮತ್ತೆ ಇನ್ನೇನಾದ್ರೂ ಮೇಡಮ್ ಗ್ರಂಥಾಲಯದ ಬಗ್ಗೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಾನು ಕವರ್ ಮಾಡಿದೆ ಅಂತ ಅನ್ಕೊಂಡೆ, ನಿಮ್ದೇನಾದ್ರೂ ಹೇಳೋದಿದೆ ಹೇಳ್ಬೇಕು ಅನ್ಸೋದಿದ್ರೆ ಖಂಡಿತವಾಗಿಯೂ ಹೇಳಿ ಮೇಡಮ್.
ಮೇಡಮ್ ನನಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ, ಆಸ್ ಎ ಲೈಬ್ರರಿಯನ್ ನಾನು ಇಲ್ಲಿನ ಸ್ಟೂಡೆಂಟ್, ಇದೇ ಗ್ರಂಥಾಲಯನ ಫಸ್ಟ್ ಫಸ್ಟ್ ನಾನು ನೋಡಿದಾಗ, ಫಸ್ಟ್ ನಾನು ಗ್ರಂಥಾಲಯ ನಾನು ಆಕ್ಚುಲಿ ಬಿ ಎಸ್ ಸಿ ಬ್ಯಾಕ್ಗ್ರೌಂಡ್ ಇಂದ ಬಂದು ಬಾಟ್ನಿ ಬಯೋಕೆಮಿಸ್ಟ್ರಿಗೆ ನಂದು ಬ್ಯಾಚ್ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಇದ್ದಿದ್ದು ಮಾಸ್ಟರ್ಗೆ ಎಂಟ್ರಿ ಆಗ್ಬೇಕಂದಾಗ. ಆಗ ನಾನು ಬಯೋಕೆಮಿಸ್ಟ್ರಿಗೂ ಸೆಲೆಕ್ಟ್ ಆಗಿದ್ದೆ ಮತ್ತೆ ಬಾಟ್ನಿಗೂ ಸೆಲೆಕ್ಟ್ ಆಗಿದ್ದೆ. ಈ ಎಮ್ ಎಲ್ ಐ ಎಸ್ ಸಿ ಅಂತ ಅನ್ನೋದು ಒಂದು ಇದೆಯಂತೆ, ಅದು ಒಂದು ಹೇಳಿದ್ರು ಅಂದ್ರೆ ಕೆಲಸ ಬೇಗ ಸಿಗುತ್ತಂತೆ ಅದು ಮಾಡಿದ್ರೆ ಅಂತ ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ಆಮೇಲೆ ನಾನು ಇನ್ನೂ ಸ್ಟೂಡೆಂಟ್ ಆಗಿ ಅಪ್ಲಿಕೆಂಟ್ ಆಗಿ ಬಂದಾಗ ನಮ್ಮ ತಂದೆ ಜೊತೆ ಬಂದು ಲೈಬ್ರರಿ ನೋಡಿದಾಗ ಇಷ್ಟು ದೊಡ್ಡ ಲೈಬ್ರರಿ ಅಸ್ಟಾನಿಶ್ ಆಗ್ಬಿಟ್ಟೆ ನಾನು. ಆಮೇಲೆ ನಾನು ಎಮ್ ಎಲ್ ಐ ಸಿಗೆ ನಾನು ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗಿ ನಾನು ವರ್ಕ್ ಮಾಡಿ ಈಗ ಲೈಬ್ರರಿಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಒಂದು 22 ವರ್ಷ ಸರ್ವಿಸ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮೇಡಮ್, ಲೈಬ್ರರಿ ಫಿಸಿಕಲ್ ಲೈಬ್ರರಿ ಪುಸ್ತಕ ಗ್ರಂಥ ಗ್ರಂಥಾಲಯ ಗ್ರಂಥಾಲಯ ಹೇಳ್ದಂಗೆ ದೇವಾಲಯ ಅಂತ ಹೇಳಿದೆ. ಗ್ರಂಥ ಬಂದು ಜ್ಞಾನ ಭಂಡಾರ, ನೀವು ಗ್ರಂಥ ಓದೋದಕ್ಕೂ ಇಂಟರ್ನೆಟ್ ಅಲ್ಲಿ ಮಾಹಿತಿ ಪಡೋದಕ್ಕೂ ವ್ಯತ್ಯಾಸ ಇದೆ.
ಖಂಡಿತ
ನಾನು ಹೇಳೋದು ಇಂಟರ್ನೆಟ್ ನಿಮ್ಗೆ ಮಾಹಿತಿ ಕೊಡುತ್ತೆ ಜ್ಞಾನ ಕೊಡಲ್ಲ,
ಹೌದು
ಗ್ರಂಥ ಬಂದು ನಿಮ್ ಜ್ಞಾನ ಕೊಡುತ್ತೆ. ಸೊ ಮೋಡ್ ಆಫ್ ಆಕ್ಸೆಸಿಂಗ್ ಇನ್ಫಾರ್ಮೇಶನ್ ಇಸ್ ಡಿಫ್ರೆಂಟ್, ಮೋಡ್ ಆಫ್ ಆಕ್ಸೆಸಿಂಗ್ ಗೈನಿಂಗ್ ನಾಲೆಜ್ ಇಸ್ ಡಿಫ್ರೆಂಟ್. ಸೊ ಅದು ಅದನ್ನ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಓದುಗರು ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳನ್ನ ಓದಬೇಕು, ಓದುವ ಹವ್ಯಾಸನ ಬೆಳೆಸ್ಕೋಬೇಕು. ಇವಾಗ ಅದು ಕಡಿಮೆ ಆಗ್ತಾ ಇದೆ. ಸೊ ಇಂಟರ್ನೆಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್, ಲೈಬ್ರರಿ ಬುಕ್ ಪ್ರೊವೈಡ್ಸ್ ನಾಲೆಡ್ಜ್ ಅಂತ ಅದ್ ಹೆಲ್ಪ್ ಮಾಡುತ್ತೆ. ಸೊ ಓದುಗರು ಲೈಬ್ರರಿಗೆ ಬರಬೇಕು, ಓದಬೇಕು. ಮತ್ತೆ ಬರ್ತಾ ಇದಾರೆ, ಬರ್ತಾ ಇಲ್ಲ ಅಂತಲ್ಲ ಮೇಡಮ್. ಇವತ್ ನೀವೇ ಹೇಳಿದ್ರಿ 5000 ಸ್ಟೂಡೆಂಟ್ಸ್ ಫುಡ್ ಸ್ಟೆಪ್ಸ್. ಗ್ರಂಥಾಲಯ ಬಂದು ಲೈಬ್ರರಿ ರೆಪ್ರೆಸೆಂಟ್ಸ್ ಆಲ್ ದಿ ಡಿಪಾರ್ಟ್ಮೆಂಟ್, 58 ಡಿಪಾರ್ಟ್ಮೆಂಟ್ಸ್ ನು ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಲೈಬ್ರರಿ. ನಿಜವಾಗ್ಲೂ ಬರ್ತಾ ಇದಾರೆ. ಬಟ್ ಓದೋ ಹವ್ಯಾಸನ ಬೆಳೆಸ್ಕೋಬೇಕಂದ್ರೆ ಪುಸ್ತಕ ಓದಬೇಕು ಅಂತ ನಾನು ಇಷ್ಟಪಡ್ತೀನಿ ಮೇಡಮ್.
ಮೇಡಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂಚೂರು ನಾವು ಎಕ್ಸ್ಟೆಂಡ್ ಮಾಡೋದಾದ್ರೆ ಮಾತುಕತೆನ, ಈಗ ವಿಚಾರ ಸಂಕಿರಣಗಳನ್ನ ಯೋಜನೆ ಮಾಡ್ತೀರಾ, ಈಗ ಕರೆಸ್ತೀವಿ ಲೇಖಕರನ್ನ ರೀಡರ್ಸ್ ಜೊತೆ ಅಂತ ಹೇಳಿದ್ರಿ, ಅದೇ ತರ ಈಗ ನೀವು ಸೆಮಿನಾರ್ಸ್ ಗಳನ್ನ ಮಾಡೋದಾದ್ರೆ ಅದು ಹೇಗೆ ಯುಟಿಲೈಸ್ ಆಗೋ ರೀತಿಯ ಒಂದು ಪ್ಲಾನ್ ಮಾಡ್ಕೊಳ್ತೀರಾ ಅಂತ?
ಈಗ ನಮ್ದು ನಾವು ಗ್ರಂಥಾಲಯ ಗ್ರಂಥಪಾಲಕರಾಗಿ ಲೈಬ್ರರಿ ಲೈಬ್ರರಿಯನ್ಸ್ ಆಗಿ ನಮ್ದು ಒಂದು ಮೇನ್ ಎಲ್ಲಾ ಒಂದು ಸರ್ವಿಸ್ ಅಲ್ಲಿ ಫೆಸಿಲಿಟೀಸ್ ಅಲ್ಲಿ ಮತ್ತೆ ಮಾಹಿತಿ ವಿತರಣೆಯಲ್ಲಿ ಲೆಕ್ಕ ಹಾಕೊಂಡ್ರೆ ಅದನ್ನ ನೋಡಿದ್ರೆ ನಮ್ದು ಒಂದೇನಿದೆ ರಿಸರ್ಚ್ ಪ್ರಮೋಟ್ ಮಾಡ್ಬೇಕು. ನಾನು ಮೊದಲೇ ಹೇಳಿದೆ ಒಂದು ಸಂಸ್ಥೆ ಅದು ವಿದ್ಯಾಸಂಸ್ಥೆ ಅದು ವಿಶ್ವವಿದ್ಯಾನಿಲಯ ಇರ್ಬೋದು ರಿಸರ್ಚ್ ಸೆಂಟರ್ ಆಗ್ಬೋದು ಅದನ್ನ ವ್ಯಾಲ್ಯೂ ಮಾಡೋದು ದಿ ಎಕ್ಸಿಸ್ಟೆನ್ಸ್ ಆಫ್ ಲೈಬ್ರರಿಯಿಂದ. ರಿಸರ್ಚ್ ಕೂಡ ಈಗ ನ್ಯಾಕ್ ಬಂದಿದ್ರು ಲೈಬ್ರರಿದು ಪಾತ್ರ ಏನು ಅಂತ ಕೇಳ್ತಾ ಇತ್ತು. ಸೊ ನಮ್ದು ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ, ವರ್ಕ್ಶಾಪ್ಸ್ ಹೇಳಿದ್ನಲ್ಲ ಮೇಡಮ್, ಸ್ಕಾಲರ್ಲಿ ರೈಟಿಂಗು ಮತ್ತೆ ಲಿಟ್ರೇಚರ್ ಸರ್ವೆ ಹೇಗೆ ಮಾಡಬೇಕು, ಆಮೇಲೆ ರಿಸರ್ಚ್ ಮೆಥಡ್ಸ್ ಬಗ್ಗೆ ನಾವು ವರ್ಕ್ಶಾಪ್ ಮಾಡ್ತೀವಿ. ಅಫ್ಕೋರ್ಸ್ ನಾವು ಪಾಠ ತಗೊಳ್ಳಿಲ್ಲ ಅಂದ್ರು ನಾವು ರಿಸೋರ್ಸ್ ಪರ್ಸನ್ನ ಕರೆಸಿನೇ ನಾವು ಮಾಡೋದು, ಆ ಥರ ಆರ್ಗನೈಸ್ ಮಾಡ್ತೀವಿ. ಸೊ ಆ ಥರದ ನಿಟ್ಟಿನಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ ಕೂಡ ಕೆಲವು ಮೊನ್ನೆ ಮೇಡಮ್ CIRC ಅವ್ರು ಕೇಳ್ಕೊಂಡ್ರು, ಅಂದ್ರೆ ಕೆರಿಯರ್ ಇನ್ಫಾರ್ಮೇಶನ್ ರಿಸರ್ಚ್ ಸೆಂಟರ್ ಅಲ್ಲಿ ಉಪನ್ಯಾಸ ಮಾಡ್ಕೊಂಡಿರೋ ಹುಡುಗರು ಬಂದು ಮೇಡಮ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದು ಕ್ಲಾಸ್ ಮಾಡಿ ಸೆಷನ್ ಮಾಡಿ ಅಂತ ಮಾಡಿದ್ದೆ ಮೇಡಮ್. ನಾನು ರಿಸೋರ್ಸ್ ಪರ್ಸನ್ ಕರೆಸಿ ಮಾಡಿದ್ದೆ ಯಾವ ಥರ ಈ ಜನರಲ್ ಆಪ್ಟಿಟ್ಯೂಡು ಮೆಂಟಲ್ ಎಬಿಲಿಟಿ ಮತ್ತೆ ಫಂಕ್ಷನಲ್ ಇಂಗ್ಲಿಷು ಮತ್ತೆ ಸಾಲ್ವಿಂಗ್ ಪ್ರಾಬ್ಲಮ್ಸು ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡೋದು ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡುವಂಥದ್ದು ಆ ಥರದಲ್ಲಿ ಒಂದು ರಿಸೋರ್ಸ್ ಪರ್ಸನ್ನ ಕರೆಸಿ ಅದೊಂದು ಕ್ಲಾಸ್ ಮಾಡಿದ್ದೆ. ಸೊ ಈ ಥರ ನಾವು ಪ್ರಮೋಟ್ ಮಾಡ್ತೀವಿ ಸ್ಟೂಡೆಂಟ್ಸ್ಗಾಗಲಿ ರಿಸೋರ್ಸ್ ಸ್ಕಾಲರ್ಸ್ಗಾಗಲಿ.
ಈಗ ನಿಮ್ಮ ಗ್ರಂಥಾಲಯದಿಂದ ಏನಾದರೂ ಸ್ಪೆಷಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಗ್ರಂಥಾಲಯದಿಂದನೇ ಅಂತ ಹೇಳಿ ಯಾವ್ದಾದ್ರು ಒಂದು ಮ್ಯಾಗ್ಝೈನ್ ಆ ಥರ ಏನಾದರೂ ತರ್ತಿದ್ದೀರಾ, ಜರ್ನಲ್ ಆ ಥರ ಏನಾದ್ರು?
ಇಲ್ಲ ಮೇಡಮ್, ಆ ಥರ ಏನು ಮಾಡ್ತಾ ಇಲ್ಲ, ಮಾಡಬೇಕು, ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಪೆಷಲ್ ಆಗಿ ಯಾವ್ದನ್ನು ಗ್ರಂಥ ನೀವು ಹೇಳ್ದಂಗೆ ಒಂದು ಏನಾದ್ರು ಜರ್ನಲ್ನ ಪಬ್ಲಿಕೇಶನ್ ಮಾಡ್ತಾ ಇದ್ದೀರಾ ಅಂತ. ನನಗೆ ನಾನು ಒಂದು ಎರಡು ಮೂರು ಕಾನ್ಫರೆನ್ಸ್ಗೆ ಹೋದಾಗ ಬೇರೆ ಬೇರೆ ಸ್ಟೇಟ್ ಲೈಬ್ರರಿಯನ್ಸು ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು. ಇಂದ ಮಂತ್ ಆಫ್ ಮೇ ನಾನು ಹೋಗಿದ್ದೆ ಔರಂಗಾಬಾದ್ಗೆ ಒಂದು ಕಾನ್ಫರೆನ್ಸ್ಗೆ. ಅಲ್ಲಿ ಹೀಗೆ ಹೇಳಿದರು, ಮೇಡಮ್ ನಾವು ಒಂದು ಜರ್ನಲ್ ತರ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ಅಂತ. ಮಾಡಬೇಕು ಮೇಡಮ್, ಮಾಡ್ತೀವಿ
ಮೇಡಮ್. ಮತ್ತೆ ಇನ್ನೊಂದು, ಈಗ ಕೋಲ್ಕತ್ತಾದಲ್ಲಿ ಒಂದು ಲೈಬ್ರರಿ ಇದೆ ತುಂಬಾ ಫೇಮಸ್, ತುಂಬಾ ದೊಡ್ಡ ಲೈಬ್ರರಿ ಅಂತ ಹೇಳಿ. ಹೀಗೆ ಈಗ ಯಾವುದೋ ಒಂದು ಲೈಬ್ರರಿಯವರು ಅವರಲ್ಲಿ ಇಲ್ಲದೆ ಇರುವಂತ ಒಂದು ಪುಸ್ತಕ ಅಲ್ಲಿ ಒಂದು ಡಿಮ್ಯಾಂಡ್ ಇರುತ್ತೆ, ಅದು ಮೈಸೂರು ವಿಶ್ವವಿದ್ಯಾಲಯ ಲೈಬ್ರರಿ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸಪೋಸ್ ಅವರು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಪರ್ಮಿಷನ್ಗೆ ಲೆಟರ್ ಬರೀತಾರೆ, ನೀವು ಹೇಗೆ ಅದಕ್ಕೆ ಇದು ಮಾಡ್ತೀರಾ, ಅವ್ರಿಗೆ ಹೇಗೆ ಕೋಆಪರೇಟ್ ಮಾಡೋದು ಅಥವಾ ನಿಮಗೆ ಬೇಕಾದಾಗ ಹೇಗೆ ತರಿಸ್ಕೊತೀರಾ ಅಂತ?
ನಮ್ಮಲ್ಲಿ ಒಂದು ಸರ್ವಿಸ್ ಇದೆ ಮೇಡಮ್, ನಾನು DDR ಅಂತ ಅನ್ಬಿಟ್ಟು, ಡಾಕ್ಯುಮೆಂಟ್ ಡೆಲಿವರಿ ಆನ್ ರಿಕ್ವೆಸ್ಟ್ ಅಂತ.
ಓಕೆ,
ನಾವು ಅದು ಮಾಡ್ತಾ ಇದ್ವಿ. ಈಗ ನೀವು ಒಂದು ಸಣ್ಣ ಉದಾಹರಣೆ ನನ್ನ ಕಡೆಯಿಂದ ಕೊಡ್ಬೇಕಂದ್ರೆ, ಒಬ್ರು ನೀವು ಆ ಒಂದು ಆರ್ಟಿಕಲ್ ಅದೆಲ್ಲೂ ಸಿಗ್ತಾ ಇಲ್ಲ, ಅದು ನಮ್ಮಲ್ಲಿದೆ, ಪ್ರಿಂಟ್ ಫಾರ್ಮೆಟ್ ಅಲ್ಲಿ ಇದೆ, ಅಥವಾ ನಾವು ಪರ್ಚೇಸ್ ಮಾಡಿರುವ ಈ ರಿಸೋರ್ಸಸ್ ಅಲ್ಲಿ ಇದೆ, ಅದು ಅವ್ರಿಗೆ ಬೇರೆ ಕಡೆ ಸಿಗ್ತಾ ಇಲ್ಲ. ಅದನ್ನ ಅವರು ನಮಗೆ ಇಮೇಲ್ ಮಾಡ್ತಾರೆ, ಗ್ರಂಥಪಾಲಕರಿಗೆ ಇಮೇಲ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಸೊ DD ಡಾಕ್ಯುಮೆಂಟ್ ಡೆಲಿವರಿ ಆನ್ ರಿಕ್ವೆಸ್ಟ್ ಅಂತ, ಅದನ್ನ ನಾವು ನೋಡಿ ಡೈಲಿ ಡೇ ಟು ಡೇ ನಾವು ಚೆಕ್ ಮಾಡಿ ಅಂತದೊಂದು ಕಂಡು ಬಂದ್ರೆ ಅದರದ್ದು ಫೋಟೋ ಕಾಪಿ ತೆಗೆದು ಕಳಿಸ್ತೀವಿ, ಸಾಫ್ಟ್ ಕಾಪಿ ಇದ್ರೆ ಮೇಲ್ ಮಾಡ್ತೀವಿ, ಪ್ರಿಂಟ್ ಕಾಪಿ ಇದ್ರೆ ಫೋಟೋ ಕಾಪಿ ತೆಗೆದು ಅದನ್ನ ಮೇಲ್ ಮಾಡ್ತೀವಿ. ಫೀಸ್
ಈಗ ಮೇಡಮ್, ನಾನು ಲೈಬ್ರರಿಗೆ ಹೊರಗಡೆ ಇದ್ದೀನಿ, ನನಗೂ ಮೈಸೂರು ವಿಶ್ವವಿದ್ಯಾಲಯ ಸಂಬಂಧ ಇಲ್ಲ, ಆದರೆ ನಾನು ಇಲ್ಲಿ ಮೆಂಬರ್ ಆಗಿ ಓದೋದಿಕ್ಕೆ ಇಷ್ಟಪಡ್ತೀನಿ ಆನ್ಲೈನಲ್ಲಿ ಇಲ್ಲಿರುವಂಥ ಪುಸ್ತಕಗಳನ್ನು. ಸೊ ಅದೇ ಲೈಕ್ ಡಿಜಿಟಲ್ ಲೈಬ್ರರಿ ಥರ. ಸೊ ಆ ಬಗ್ಗೆ ಏನಾದರೂ ನಿಮ್ಮದು ಒಂದು ಮಾಡಬೇಕು, ಈ ಥರದ್ದು ಒಂದು ಫೆಸಿಲಿಟಿ ಕೊಡಬೇಕು ಬೇರೆಯವರಿಗೆ ಅನ್ನೋದೇನಾದರೂ ಒಂದು ಐಡಿಯಾ ಇದೆಯಾ ನಿಮ್ಮಲ್ಲಿ?
ಮಾಡ್ತಾ ಇದ್ದೀವಿ ಈಗಲೇ. ಈಗ ನಾನು ಹೇಳಿದೆ ಇನ್ಸ್ಟಿಟ್ಯೂಷನಲ್ ರೆಪೊಸಿಟರೀಸ್ ಆಫ್ UIM ಅಂತ, ಅಂದ್ರೆ ಸ್ಕಾಲರ್ಲಿ ಆರ್ಟಿಕಲ್ಸ್ ಆಫ್ UIM ಆಥರ್ಸ್, ನಮ್ಮ UIM ಆಥರ್ಸ್. ಅದು ನಮ್ಮ ಪೋರ್ಟಲ್ ಅಲ್ಲಿ ಇರುತ್ತೆ, ಈ ಪ್ರಿಂಟ್ ಸಾಫ್ಟ್ವೇರ್ ಇಂದ ನಾವು ಅದನ್ನ ಡೇಟಾಬೇಸ್ ಮಾಡ್ಕೊಂಡಿದ್ದೀವಿ. ಬಟ್ ಹೊರಗಡೆ ಪ್ರಪಂಚಾದ್ಯಂತ ಯಾರು ಬೇಕಾದ್ರೂ ಅದನ್ನ ನೋಡಬಹುದು, ಓದಬಹುದು, ಅದನ್ನ ರೆಫರ್ ಮಾಡಬಹುದು.
ಅದಕ್ಕೆ
ಮೆಂಬರ್ಶಿಪ್ ಅಂತ ಏನಿಲ್ಲ.
ಓಕೆ, ಸೊ ಎಲ್ಲರಿಗೂ ಫೆಸಿಲಿಟಿನ
ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅದು ಅಬ್ಸ್ಟ್ರಾಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಫುಲ್ ಟೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಇರುತ್ತೆ. ಪೊಟೆನ್ಶಿಯಲ್ ಆಥರ್ಸ್ಗೆ ಅಬ್ಸ್ಟ್ರಾಕ್ಟ್ ಓದಿದ್ರೇನೆ ಸಾಕು, ಇನ್ನ ಫುಲ್ ಟೆಕ್ಸ್ಟ್ ಆರ್ಟಿಕಲ್ ಬೇಕಂದ್ರೆ ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, DDR ಮುಖಾಂತರ ನಾವು ಅವ್ರಿಗೆ ಸರ್ವಿಸ್ ಕೊಡ್ತೀವಿ.
ಸೊ ನೀವು ಒಬ್ಬ ಗ್ರಂಥಪಾಲಕಿಯಾಗಿ, ಅದು ಪ್ರಥಮ ಮಹಿಳಾ ಗ್ರಂಥಪಾಲಕಿಯಾಗಿ, ಬಹಳ ಹೆಮ್ಮೆ ಆಗುತ್ತೆ. ಜೊತೆಗೆ ನೀವು ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಗ್ರಂಥಾಲಯದ ಒಳಗೆ, ಮತ್ತೆ ನಿಮ್ಮದೇ ಒಂದು ವಿಷನ್ ಇದೆ, ತುಂಬಾ ದೊಡ್ಡದಾದ ವಿಷನ್ ಇದೆ, ಸಾಧನೆ ಮಾಡಬೇಕು ಅಂತ ಹೇಳಿ. ನಿಜಕ್ಕೂ ಖುಷಿ ಆಗತ್ತೆ ಮೇಡಮ್, ಯಾಕೆಂದ್ರೆ ಗ್ರಂಥಾಲಯ ಅಂದ್ರೆ ಕೇವಲ ವಿದ್ಯಾರ್ಥಿಗಳು ಅಥವಾ ಪ್ರೊಫೆಸರ್ಸ್ ಅಥವಾ ಅವರು ಅಂತಲ್ಲ, ಸಾಮಾನ್ಯರು ಕೂಡ ಒಳಗೊಳ್ತಾರೆ, ಹೊರಗಿನವರು ಒಳಗೊಳ್ತಾರೆ. ಇವರೆಲ್ಲರನ್ನು ಸೇರಿಸಿ ನೀವೇನಾದ್ರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಆಶಾಭಾವನೆ ನಿಮಗಿದೆ.
ಹೌದು ಮೇಡಮ್, ನಾನು ಪ್ರೊಫೆಸರ್ ತಲ್ವಾರ್ ಸರ್ ಸ್ಟೂಡೆಂಟು, ಎಲ್ಲರಿಗೂ ಎಲ್ಲ ಶಿಷ್ಯಂದಿರಿಗೂ ಗುರುಗಳದ್ದು ಒಂದು ಮಾರ್ಗದರ್ಶನ ಇದ್ದೇ ಇರ್ತದೆ. ಅವರ ಒಂದು ಏನ್ ಹೇಳ್ತಾರೆ, ಒಂದು ಇದು ನಮ್ಮೇಲಿರುತ್ತೆ. ಅಂದ್ರೆ ನಾವು ಅವ್ರ ಜೊತೆ ನಾವು ಮಾರ್ಗದರ್ಶನ ತಗೊಂಡಿರೋರು ಅವ್ರದೇ ಆದಂತ ಒಂದು ನಿಯಮ ಆಗ್ಲಿ ಒಂದು ಇದನ್ನ ಫಾಲೋ ಮಾಡ್ಬೇಕಂತಿರ್ತದೆ. ಹಾಗಾಗಿ ನಾನು ಎಲ್ಲ ಗುರುಗಳಿಗೂ ವಂದಿಸಿನೇ ಹೇಳ್ತಾ ಇರೋದು. ಇವ್ರು ನನ್ನ ಗುರುಗಳಾಗಿದ್ದಾಗಿಂದ, ನನ್ನ ಪಿ ಎಚ್ ಡಿಗೆ ಗೈಡ್ ಮಾಡಿರೋದ್ರಿಂದ ಅವ್ರದ್ದು ನೂಕ ಹೀಗೇನೆ ಇತ್ತು. ಏನಂತಂದ್ರೆ ಪ್ರತಿಯೊಬ್ಬರಿಗೂ ನಾವು ಎಷ್ಟು ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು. ಅದರಲ್ಲೂ ನಾವು ನಮ್ ಲೈಬ್ರರಿ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂಡ್ ವಿ ಆರ್ ದಿ ಸರ್ವೆಂಟ್ ಆಫ್ ಇನ್ಫಾರ್ಮೇಶನ್ ಸರ್ವಿಸ್. ನಾವು ಸರ್ವೆಂಟ್, ನಾವು ಇನ್ಫಾರ್ಮೇಶನ್ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಾನೇನು ಇಷ್ಟಪಡ್ತೀನಿ ಅಂದ್ರೆ, ಲೈಬ್ರರಿಗೆ ಯಾರೇ ಬಂದ್ರು ಬೇಡ ಅಂತ ಹೇಳ್ಬಾರ್ದು. ನನ್ನ ಕೈಲಿ ಆಗದಷ್ಟು ನಾನು ಮಾಡಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ, ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಮೇಡಮ್, ಅವತ್ತು ನಾವು ಓದಬೇಕಾದ್ರೆ 1,000, 1,800 ಜನ ಲೈಬ್ರರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದ್ದು, ಡಿಪಾರ್ಟ್ಮೆಂಟ್ಗಳು ಅಷ್ಟೇ ಇದ್ವು. ಇವತ್ತು ಎಷ್ಟೊಂದು ಜಿನೋಮ್ಸು, ಜೆನೆಟಿಕ್ಸು, ಎಷ್ಟೊಂದು. ನಾನು ಬಂದು ಸೇರಿದಾಗ ಹೊಸದು ಅಂದರೆ ಬಯೋಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ, ಅದು ಎನ್ವೈರನ್ಮೆಂಟಲ್ ಸೈನ್ಸ್ ಅಷ್ಟೇ ನಾನು ನೋಡಿದ್ದು. ಇವತ್ತು ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ಗಳಿದೆ. ಸೊ ನಮ್ಮ ಪಿ ಜಿ ಕ್ಯಾಂಪಸ್ಸಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ದಿನ ಬೆಳೀತಾ ಇದ್ದಾರೆ. ಈಗ ನಮ್ಮಲ್ಲಿ ಪಿ ಜಿ ಸ್ಟೂಡೆಂಟ್ಸ್ಗಳಿಗೆ ನಮಗೆ ಸ್ಪೇಸ್ ಕೊಡೋಕ್ಕಾಗ್ತಾ ಇಲ್ಲ ಓದೋದಕ್ಕೆ, ಮತ್ತು ಸರ್ವಿಸ್ ಕೊಡೋಕ್ಕಾಗ್ತಾ, ಸರ್ವಿಸ್ ಏನೋ ಕೊಡ್ಬೋದು, ಆನ್ಲೈನ್ ಸರ್ವಿಸಸ್ ಇದೆ ಪರವಾಗಿಲ್ಲ. ಒಂದು ಪುಸ್ತಕಕ್ಕೆ 5 copies ಇರುತ್ತೆ, ನಾನು ಹೇಳಿದೆ ನಾವು ಪ್ರೊವೈಡ್ ಮಾಡ್ತೀವಿ, ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ಅವ್ರ ಕಡೆಯಿಂದ, ನಾವು ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ಬಟ್ ಈಗ ನೋಡಿ, ನಮ್ಮಲ್ಲಿ ಮಹಾರಾಜಸಲ್ಲಿ ಮಾಸ್ಟರ್ಸ್ ಓಪನ್ ಮಾಡಿದ್ದಾರೆ, ಅವ್ರು ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ. ಅಧಿಕೃತವಾಗಿ ಅವ್ರು ಕೊಡಕ್ ಬರಲ್ಲ, ಯಾಕಂತಂದ್ರೆ ನಾವು ಇವಾಗ ಯಾರಿಗೆ ಮೆಂಬರ್ಶಿಪ್ ಕೊಟ್ಟು ನಾವು ಅವ್ರಿಗೆ ಚೆಕ್ ಬುಕ್ಸ್ನ ನಾವು ವಿತರಣೆ ಮಾಡ್ತಿದ್ದೀವಿ ಅಂತಂದ್ರೆ, ಅವ್ರನ್ನ ನಾವು ಯಾವಾಗ ಅವರು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನಮ್ಮ ಹತ್ರ ನೋಡಿ ಸರ್ಟಿಫಿಕೇಟ್ ಬರ್ತಾರೆ. ಸೊ ಅವ್ರು ತಗೊಂಡಿರೋ ಪುಸ್ತಕನ ವಾಪಸ್ ನಮ್ಮ ಹತ್ರ ಬರಲೇಬೇಕು, ಡ್ಯೂಸ್ ಇರುತ್ತೆ. ಬಟ್ ನಾವು ಹೊರಗಡೆ ಇರೋರಿಗೆ ಆ ತರ ಪುಸ್ತಕ ವಿತರಣೆ ಮಾಡಕ್ ಆಗಲ್ಲ. ಬಟ್ ನಮ್ಮ ಕೈಲಿ ಆದಷ್ಟು ಏನಂದ್ರೆ ರೆಫರೆನ್ಸ್ಗೆ ನಾನು ಪರ್ಮಿಷನ್ ಕೊಡ್ತೀನಿ, ಬಂದು ಕೂತ್ಕೊಂಡು ಓದ್ತಾರೆ. ಸ್ಪೇಸ್ ಸ್ವಲ್ಪ ಕಂಜೆಷನ್ ಇರುತ್ತೆ, ಬಟ್ ಆದ್ರೂ ನಮ್ದು ರೀಡಿಂಗ್ ಹಾಲ್ ಅಂತ ಒಂದು ಫೆಸಿಲಿಟಿ ಇದೆ, ಒಂದು 300 ಜನ ಕೂತ್ಕೊಂಡು ಓದ್ಬೋದು. ಅದು ಮಾರ್ನಿಂಗ್ 8 to 8:00 ವರೆಗೂ ಓಪನ್ ಇರುತ್ತೆ, ಅದಕ್ಕೆ ಯಾವುದೇ ಮೆಂಬರ್ಶಿಪ್ ಇಲ್ಲ. ನಾನ್ ಕೇಳಿರೋ ಮಟ್ಟಿಗೆ ಡಾಕ್ಟರ್ಸ್ ಎಲ್ಲ ಬಂದು ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ ಆ ಜಾಗನ. ಸೊ ಡಾಕ್ಟರ್ಸ್ ಕೂಡ ಪಿ ಜಿ ಓದೋದಕ್ಕೆ ಹೊರಗಡೆಯಿಂದ ಬಂದು, ಎಷ್ಟೊಂದು ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಮತ್ತೆ ಈ IAS ಆಸ್ಪಿರೆಂಟ್ಸ್ ಅವರೆಲ್ಲ ನಮ್ಮ ಸ್ಟೂಡೆಂಟ್ಸೇ ಇಲ್ಲ, ಅವರೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಓದ್ತಾರೆ. ನಾವು ಯಾಕೆ ಅವ್ರನ್ನ ಒಳಗೆ ಬಿಡ್ತಾ ಇಲ್ಲ ಅಂತಂದ್ರೆ, ಪ್ರತಿಯೊಬ್ಬರು ನಮ್ಮ ಲೈಬ್ರರಿಗೆ ಬರ್ಬೇಕಂದ್ರೆ, ಒಂದು ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಆಗಿರ್ಬೇಕು, ಎರಡನೇದು ಇಲ್ಲ ಪರ್ಮಿಷನ್ ಅಲ್ಲಿ ಬಿಡಿ ಅಂತಂದ್ರೂ ಅವರು ಅವ್ರದ್ದು ಬಿಲಾಂಗಿಂಗ್ಸ್ ಸ್ಟಡಿ ಮೆಟೀರಿಯಲ್ಸ್ ನ ಒಳಗೆ ತಗೊಂಡು ಹೋಗಂಗಿಲ್ಲ. ಸೊ ಇದೆಲ್ಲಾನು ವೇ ಆಫ್ ಮಾಡಿ ನಾನು ಕೂತ್ಕೊಂಡು ಓದಬೇಕು ಅಂತಂದ್ಬಿಟ್ಟು ಒಂದು ಜಾಗ ಅಂದ್ರೆ ರೀಡಿಂಗ್ ಆಲ್ ಫೆಸಿಲಿಟಿ ಕೊಟ್ಟಿದ್ದೆ. ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈಗ ಎಲ್ಲರೂ ಕೇಳ್ತಾ ಇರೋದ್ರೆ ಅದನ್ನು ಓವರ್ಲೆಮ್ ಆಗ್ತಾ ಇದೆ. ಇನ್ನೂ ಕೇಳ್ತಾ ಇದ್ದಾರೆ ಮಕ್ಕಳು, ನನ್ಗೆ ಓದೋದಕ್ಕೆ ಜಾಗ ಕೊಡಿ ಅಂತ ಅನ್ಬಿಟ್ಟು ಅದನ್ನ ಮುಂದಕ್ಕೆ ನೋಡ್ಬೇಕು ಮೇಡಮ್.
ಗ್ರಂಥಾಲಯನ ಇನ್ನು ವಿಸ್ತಾರ ಮಾಡಬೇಕು ಒಂದು ಐಡಿಯಾ ಇದೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ ಜೊತೆ ಹೇಗೆ ಕೋಆಪರೇಷನ್ಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್?
ಖಂಡಿತವಾಗ್ಲು, ಯಾಕಂದ್ರೆ ನಾನು ನೀವು ಹೇಳ್ದಂಗೆ ಐ ಆಮ್ ದಿ ಫಸ್ಟ್ ವುಮೆನ್ ಯೂನಿವರ್ಸಿಟಿ ಲೈಬ್ರರಿಯನ್ನು. ಆಮೇಲೆ ನಿಜ ಹೇಳ್ಬೇಕಂದ್ರೆ ಈಗೆಲ್ಲ ನನ್ನ ಜೊತೆ ಇರೋರೆಲ್ಲ ನನ್ನ ಸೀನಿಯರೇ ಅವರು. ಬಟ್ ಅವರು ನಾನು ಅವರ ಅವ್ರು ನಾನು ಓದ್ಬೇಕಾದ್ರೆ ನಾನು ಅವ್ರ ಹತ್ರ ಹೋಗಿ ನಾನು ಪುಸ್ತಕ ಪಡ್ಕೊಂಡು ಓದ್ತಾ ಇದ್ದೆ. ಅವತ್ತು ಅವರು ಪ್ರೊಫೆಷನಲ್ ಆಗಿ ನನ್ಗೆ ಹೆಲ್ಪ್ ಮಾಡಿದ್ರು ನಾನು ಸ್ಟೂಡೆಂಟ್ ಆಗಿದ್ದಾಗ. ಇವತ್ತು ನಾನು ಅವ್ರಿಗೆ ಹೆಡ್ ಆಗಿದ್ರು ಕೂಡ ಅಷ್ಟೇ ನನಗೆ ತುಂಬ ಕೋಆಪರೇಟ್ ಮಾಡಿ, ಕೋಆಪರೇಷನ್ನು ಮತ್ತು ಕೋಆರ್ಡಿನೇಷನ್ನು, ಪ್ರತಿಯೊಂದು ಪ್ರೋಗ್ರಾಮ್ಸ್ ಮಾಡಬೇಕಂದ್ರೆ ಕೋಆರ್ಡಿನೇಟ್ ಮಾಡ್ತಾರೆ, ಮತ್ತು ಕೋಆಪರೇಷನ್ ಮಾಡ್ತಾರೆ, ತುಂಬ ಬಿಯಾಂಡ್ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಸೊ ಅವರಿಂದನೂ ನಾನು ಖಂಡಿತವಾಗ್ಲೂ ನಾನು ಇಷ್ಟು ಸಕ್ಸಸ್ಫುಲ್ ಆಗಿ ನಾನು ಮಾಡಬೇಕು ಅಂತ ಅನಿಸಿದ್ರೆ ಅವರಿಂದನೂ ಕೂಡ ಮೇಡಮ್.
ಮೇಡಮ್, ಇನ್ನು ಕೊನೆಯದಾಗಿ ನೀವು ಈಗಿನ ವಿದ್ಯಾರ್ಥಿಗಳಿಗೆ ಏನು ಒಂದು ಕಿವಿಮಾತು ಹೇಳಬೇಕು ನಾನು ಪುಸ್ತಕದ ಬಗ್ಗೆ ಅನ್ನೋದಾದ್ರೆ ಏನ್ ಹೇಳ್ಬೋದು?
ಅದೇ ಮೇಡಮ್, ನಾನು ಹೇಳಿದ್ನಲ್ಲ, ಪುಸ್ತಕ ಒಂದು ಜ್ಞಾನ ಭಂಡಾರ, ಗ್ರಂಥಾಲಯ ಒಂದು ದೇವಾಲಯ. ಆ ಥರದಲ್ಲಿ ಹೇಳ್ಬೇಕಂತಂದ್ರೆ, ಫಿಸಿಕಲ್ ಲೈಬ್ರರಿನ ವರ್ಚುವಲ್ ಲೈಬ್ರರಿ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅದು ಎರಡು ಸರಿ ಸಮವಾಗಿ ಹೋಗಕ್ ಸಾಧ್ಯ. ಇಟ್ ಇಸ್ ನಾಟ್, ಇಟ್ ಕೆನಾಟ್ ಸಬ್ಸ್ಟಿಟ್ಯೂಟ್, ಬಟ್ ಇಟ್ ಕ್ಯಾನ್ ಬಿ ಎ ಸಪ್ಲಿಮೆಂಟರಿ. ಸೊ ವರ್ಚುಯಲ್ ಲೈಬ್ರರಿ, ಇಂಟರ್ನೆಟ್ ಲೈಬ್ರರಿ ಎಲ್ಲ ಫೆಸಿಲಿಟೇಟರ್, ಅದು ಫೆಸಿಲಿಟೇಟ್ ಮಾಡುತ್ತೆ, ಮಾಹಿತಿ ಕೊಡುತ್ತೆ, ಜ್ಞಾನ ಕೊಡಲ್ಲ. ಸೊ ಲೈಬ್ರರಿಗೆ ಬಂದು ಪುಸ್ತಕ ಓದಿ. ಒಂದು ಪುಸ್ತಕ ಓದಬೇಕಾದ್ರೆ ನಿಮ್ಗೆ ಆ ಟೇಬಲ್ ಆಫ್ ಕಂಟೆಂಟ್ಸ್ ಎಲ್ಲ ನಿಮ್ಗೆ, ಓ ನಾನು ಇದನ್ನ ಓದ್ತಾ ಇದ್ದೆ, ಇನ್ನೇನೋ ಇದಕ್ಕೆ ಇನ್ನೂ ಸಂಬಂಧಪಟ್ಟಿದ್ದೀಯಲ್ಲ ಎರಡನೇ ಚಾಪ್ಟರ್ ಅಲ್ಲಿ, ಮೂರನೇ ಚಾಪ್ಟರ್ ಅಲ್ಲಿ, ಅಯ್ಯೋ ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಇದನ್ನು ಓದ್ಬೋದಲ್ಲ ಅನ್ನೋದು ಒಂದು ಪುಸ್ತಕ ನೋಡಿದಾಗ ಫಿಸಿಕಲ್ ಆಗಿ ಅದು ನಮ್ಗೆ ಗೊತ್ತಾಗುತ್ತೆ. ತುಂಬಾ ಡಿವಿಯೇಷನ್ ಕೊಡುತ್ತೆ, ನಾನಾ ತರವಾಗಿ ಸಂಬಂಧಪಟ್ಟ ದಾರಿಗಳು ತೋರಿಸುತ್ತೆ ಪುಸ್ತಕ ಓದೋದ್ರಿಂದ. ಹಾಗಂತೂ ಇಂಟರ್ನೆಟ್ನ ನಾನು ಕಡೆ ಮಾಡ್ತಾ ಇಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಅದು ಕ್ವಿಕ್ ಆಕ್ಸೆಸ್, ಸಮಯಕ್ಕೆ ನಮ್ಮ ಅದೇನು ಹೇಳ್ತಲ್ಲ ಅಪ್ಪತ್ತು ಬಾಂಧವ ಅಂತ, ಆ ಥರ ಸಮಯಕ್ಕೆ ನಮ್ಗೆ ಬೇಕಾಗಿರೋ ಮಾಹಿತಿನ ತುಂಬ ಬೇಗ ಕೊಡುತ್ತೆ. ಒಂದು ಪುಸ್ತಕ ಓದಿ, ಲೈಬ್ರರಿಗೆ ಬನ್ನಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಪುಸ್ತಕ ರೂಮ್ ವಿತೌಟ್ ಬುಕ್ಸ್ ಈಸ್ ಲೈಕ್ ಎ ಬಾಡಿ ವಿತೌಟ್ ಸೋಲ್ ಅಂತ. ಸೊ ಪುಸ್ತಕ ಓದದೇ ಇದ್ಮೇಲೆ ಜ್ಞಾನ ಸೊನ್ನೆ ಶೂನ್ಯ ಅಂತ ನಾನು ಹೇಳೋದು. ಅದನ್ನೇ ದೊಡ್ಡವರು ಹೇಳಿದ್ದಾರೆ, ಎ ರೂಮ್ ವಿತೌಟ್ ಬುಕ್ಸ್ ಈಸ್ ಲೈಕ್ ಎ ಬಾಡಿ ವಿತೌಟ್ ಸೋಲ್ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ, ಔಟ್ ಸೈಡ್ ಆಫ್ ಎ ಡಾಗ್ ಎ ಬುಕ್ ಈಸ್ ಎ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್. ನಿಯತ್ತಿನ ಪ್ರಾಣಿ ನಾಯಿ ಬಿಟ್ರೆ ನೆಕ್ಸ್ಟ್ ಮನುಷ್ಯನಿಗೆ ನಿಜವಾಗ್ಲೂ ನಿಯತ್ತಿನದ ಸಾಥಿ ಯಾವುದು ಅಂದ್ರೆ ಫ್ರೆಂಡ್ ಅಂದ್ರೆ ಇಟ್ಸ್ ಎ ಬುಕ್ ಅಂತ ಅನ್ಬಿಟ್ಟು. ಆಮೇಲೆ ಬುಕ್ಸ್ ಆರ್ ಯೂನಿಕ್ಲಿ ಪೋರ್ಟಬಲ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅದನ್ನ ನಾವು ಎಲ್ಲಿ ಬೇಕಾದ್ರೂ ಎದೆ ಮೇಲೆ ಹಪ್ಕೊಂಡು ತಗೊಂಡು ಅದನ್ನ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಅದೊಂಥರ ಮ್ಯಾಜಿಕ್ ನಮ್ಗೆ. ಆಮೇಲೆ ಅದು ಮೆಂಟಲ್ ಪವರ್ ಕೊಡುತ್ತೆ ಮೇಡಮ್, ಮೆಂಟಲ್ ಪವರ್ ಕೊಡುತ್ತೆ, ಹೆಲ್ತ್ ಕೊಡುತ್ತೆ, ಲೈವ್ಲಿ ಆಗಿ ಜೀವಂತವಾಗಿ ಇರೋ ಹಾಗೆ ನಮ್ಗೆ ಒಂದು ಸ್ಪರ್ಶ ಕೊಡುತ್ತೆ ಅದು ಪುಸ್ತಕ. ಸೊ ಪುಸ್ತಕ ಓದೋದಕ್ಕೋಸ್ಕರ ಆದ್ರೂ ಗ್ರಂಥಾಲಯ. ಆಮೇಲೆ ನೀವು ಕೇಳ್ಬೋದು, ಮೇಡಮ್ ಪುಸ್ತಕ ನಾವು ಇಟ್ಕೊಂಡು ಓದ್ಬೋದು, ಇವತ್ತು ಎಲ್ಲರೂ ಅಫೋರ್ಡಬಲ್ ಇರಲ್ಲ ಎಲ್ಲ ಪುಸ್ತಕಕ್ಕೂ. ಅದಕ್ಕೆ ನಾನು ಹೇಳಿದ್ದು, ನಾನು ರೇಡಿಯೋ ಮಾನಸಾಗೇ ಬರ್ಬೇಕಾಗಿತ್ತಾ, ನೀವು ಅಲ್ಲಿ ಬರಬಹುದಾಗಿತ್ತು, ಮನೇಲಿ ದೇವಸ್ಥಾನ ದೇವ್ರ ಮನೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಾ. ಸೊ ಮನೇಲಿ ಗ್ರಂಥಗಳಿದ್ರು ಗ್ರಂಥಾಲಯಕ್ಕೆ ಬನ್ನಿ, ಪುಸ್ತಕ ಓದಿ, ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳಿ. ಲೈ ಐ ಆಲ್ವೇಸ್ ಇಮ್ಯಾಜಿನ್ಡ್ ದಟ್ ಪ್ಯಾರಡೈಸ್ ವಿಲ್ ಬಿ ಎ ಕೈಂಡ್ ಆಫ್ ಲೈಬ್ರರಿ, ಲೈಬ್ರರಿ ಒಂದು ಪ್ಯಾರಡೈಸ್
ಎಸ್
ಅಂತ ಹೇಳ್ತೀನಿ ಮೇಡಮ್.
ಮೇಡಮ್ ನಿಜವಾಗ ನಿಮ್ಮ ಮಾತು ಕೇಳ್ತಾ ಇದ್ರೆ, ಕೋಶ ಓದು ದೇಶ ಸುತ್ತು ಅನ್ನೋ ಮಾತು ಬಹಳ ಆಪ್ಟ್ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು ನಿಮ್ಮ ಸಂದರ್ಶನ ಮಾಡಿ. ನೋಡಿ ಇವೆಷ್ಟೆಲ್ಲ ಹೇಳಿದ್ರೆ, ಗ್ರಂಥಾಲಯ ಎಷ್ಟು ಇಂಪಾರ್ಟೆಂಟ್ ಇದೆ, ಪುಸ್ತಕ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ, ಬರೀ ನಾವು ಯಾವುದೋ ಒಂದು ರೆಫರೆನ್ಸ್ಗೆ ಅಂತಲ್ಲ, ನಮ್ಮ ಜ್ಞಾನ ವೃದ್ಧಿಗೋಸ್ಕರ ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತು ಮೇಡಮ್. ಸ್ನೇಹಿತರೆ, ಇಷ್ಟೊತ್ತು ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಪ್ರೊಫೆಸರ್ ಪಿ ಸರಸ್ವತಿ ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್, ಹೃತ್ಪೂರ್ವಕ ವಂದನೆಗಳು.
ವಂದನೆಗಳು ಮೇಡಮ್, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್.
ಆತ್ಮೀಯ ಕೇಳುವರೆ, ಇಷ್ಟೊತ್ತು ಈ ಕಾರ್ಯಕ್ರಮ ರೇಡಿಯೋ ಮಾನಸ 89.6 ಎಫ್ಎಂ ನಿಂದ ಮೂಡಿಬಂತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 ಎಫ್ಎಂ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.